ஓம் ஸ்ரீ குருப்பியோ நம. அப்ரமம் பங்கரைதம் அஜனம் விமலம் சதா ஆனந்தீர்த்தமலம் பதேதாபுத்ரயாபகம் மிக்யா சித்தாந்த துத்வாந்த வித்வம்சனர்சக்ஷணா ஜெய்தீர்த்தாகதரணி பஹஸ்தாம் நோஹுதம்பரே அர்த்திகல்பித கல்போயம் பிரத்யத்திகதகேசரி வியாசதீர்த்தகுருபூயாத் அஸ்மதிஷ்டாத சித்தையே தபோ வித்யா விரக்தியாதி சத்குணோகாகரானஹம் வாதிராஜகுருநந்தேஹை கிரீவதாஸ்ரயான் பூஜ்ய ராகவேந்திராய சித்தர்மரதாய தாபதாங்கல்பருஷாய நந்தாம் காமதேனவே துர்வாதித்வாந்த்ரவையே வைஷ்ணவேந்தீவரேந்தவே ஸ்ரீ ராகவேந்திர குருவே நமச்சிந்தயாளவே ஆபாதமௌலி பர்யந்தம் குருநாமாக்தி ஸ்மரே தென விக்னாஹ ப்ரணஷ்யந்தி சித்தேந்த மனோரதாஹ. ஹரிஹி ஓம் ஸ்ரீ குருப்பியோ நமஹ. நாவு பகவத்கீதையல்லி 18 ஸ்லோக அதக்கே ஆச்சாரியரு பரெதந்த கீதா பாஷ்ய கீதா தாத்பரியங்களில் ಗೀತಾ ತಾತ್ಪರ್ಯವನ್ನು ನಾವು ನೋಡ್ತಾ ಇದ್ದೀವಿ. ಆ ಶ್ಲೋಕ ಯಾವುದಂದ್ರೆ ಅಂತವಂತ ಇಮೇ ದೇಹಾಃ ನಿತ್ಯಸ್ಯೋಕ್ತ ಶರೀರಿಣಃ ಅನಾಶಿನೋಪ್ರಮೇಯಸ್ಯ ತಸ್ಮಾತ್ ಯುದ್ಧಸ್ವ ಭಾರತ. ಇಲ್ಲಿ ಜೀವಾತ್ಮ ಪರಮಾತ್ಮರ ಭೇದವನ್ನು ಪ್ರತಿಪಾದನೆ ಮಾಡುವಂತಹ ಒಂದು ಶ್ಲೋಕ. ಈ ಶ್ಲೋಕದಲ್ಲಿ ಆ ಭೇದವನ್ನು ಮುಖ್ಯವಾಗಿ ಹೇಳುತ್ತೆ. ಒಂದೊಂದು ಶ್ಲೋಕದಲ್ಲಿಯೂ ನೋಡ್ತೀವಿ ಆ ಭೇದವನ್ನು, ಆದರೆ ಈ ಶ್ಲೋಕ ಮುಖ್ಯವಾಗಿ ಜೀವಾತ್ಮ ಪರಮಾತ್ಮನ ಭೇದವನ್ನು ಅಷ್ಟೇ ಅಲ್ಲದೆ ಜೀವಾತ್ಮ ಯಾವಾಗಲೂ ಪರಮಾತ್ಮನ ಮೇಲೆ ಆಧಾರಪಟ್ಟಿರುವುದನ್ನು ಅದಕ್ಕೆ ತಸ್ಮಾತ್ ಯುದ್ಧಸ್ವ ಅಂತೇಳಿ ನೀನು ಅದಕ್ಕೆ ಯುದ್ಧವನ್ನು ಮಾಡಬೇಕು, ಯುದ್ಧಸ್ವ ಯುದ್ಧವನ್ನು ಮಾಡು, ಪರಮಾತ್ಮನ ಪೂಜಾರೂಪಕವಾಗಿ ಯುದ್ಧವನ್ನು ಮಾಡು ಅಂತ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳಿದ್ದಾನೆ ಅನ್ನುವುದರ ಒಂದು ಭಾವವನ್ನು ಈ ಶ್ಲೋಕದಲ್ಲಿ ಯಾಕೆ ಅದನ್ನು ಹೇಳಿದ್ದಾರೆ ಅಂದರೆ ಆ ಭೇದವನ್ನು ತಿಳಿಸುವಂತಹದ್ದು ಅಂತೇಳಿ ನಮಗೆ ಅನೇಕ ವಿಧವಾದ ಸಂಶಯಗಳು. ಯಾಕೆಂದ್ರೆ ಈ ಉಪನಿಷತ್ತುಗಳಲ್ಲಿ ವೇದಗಳಲ್ಲಿ ಬರುವಂತಹ ಮೇಲ್ನೋಟಕ್ಕೆ ಅದ್ವೈತಪರವಾದ ಅರ್ಥಗಳನ್ನು ಮಾಡುವ ವಾಕ್ಯಗಳ ಅನೇಕ ವಾಕ್ಯಗಳು ಬರುತ್ತೆ. ಅವೆಲ್ಲವೂ ಹೇಗೆ ನಾವು ಪರಿಹಾರ ಮಾಡಬೇಕು ಅನ್ನೋದರಲ್ಲಿ ಆ ವಿಷಯವನ್ನು ಆಚಾರ್ಯರು ಈ ಗೀತಾ ತಾತ್ಪರ್ಯದಲ್ಲಿ ತಿಳಿಸಿದ್ದಾರೆ. ಸೊ ನಾವು ಗೀತಾ ತಾತ್ಪರ್ಯವನ್ನು ಆಚಾರ್ಯರು ಮಾಡಿದಂತಹ ಎರಡು ಗ್ರಂಥಗಳಲ್ಲಿ ಗೀತಾ ಭಾಷ್ಯ ಗೀತಾ ತಾತ್ಪರ್ಯಗಳಲ್ಲಿ ಗೀತಾ ತಾತ್ಪರ್ಯವನ್ನು ಈ ಶ್ಲೋಕಕ್ಕೆ ಈ 18 ಅಧ್ಯಾಯದಲ್ಲಿ 18 ಶ್ಲೋಕಕ್ಕೆ ಹೇಳಿದ ವಿಷಯವನ್ನು ನಾವೀಗ ನೋಡ್ತಾ ಇದ್ದೀವಿ. ಅಲ್ಲಿ ಆ ಸಂದರ್ಭದಲ್ಲಿ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬರುವಂತಹ ತತ್ವಮಸಿ ಅನ್ನುವ ಆ ವಿಷಯದಲ್ಲಿ ಆ ತತ್ವಮಸಿ ಅನ್ನುವುದು ಯಾವಾಗ ಬರುತ್ತೆ ಅಂದ್ರೆ ಶ್ವೇತಕೇತು 12 ವರ್ಷ ವಿದ್ಯಾಭ್ಯಾಸವನ್ನು ಮಾಡಿ ಅಹಂಕಾರದಿಂದ ತನ್ನ ತಂದೆಯಾದ ಉದ್ದಾಲಕನ ಹತ್ರ ಹೋಗಿ ಆ ತನ್ನ ತಂದೆಗೆ ಒಂದು ನಮಸ್ಕಾರ ಕೂಡ ಮಾಡದೆ ನಾನು ಎಲ್ಲವೂ ತಿಳಿದವನು, ನಾನು ಮಹಾಜ್ಞಾನಿ, ನಾನೇ ಪರಮಾತ್ಮನಾಗಿರಬಹುದೋ ಏನೋ ಅನ್ನುವ ಒಂದು ಭಾವನೆಯಿಂದ ಅಹಂಕಾರದಿಂದ ತಂದೆ ಹತ್ರ ಹೋದರೆ ತಂದೆ ಅವನಿಗೆ ಮಾಡಬೇಕಾಗಿದ್ದ ಉಪದೇಶ ಏನಂದ್ರೆ, ನೀನು ಏನಪ್ಪ, ನಿನ್ನಲ್ಲಿ ಏನೂ ಇಲ್ಲ, ಆ ಸರ್ವೋತ್ತಮನಾದ ಪರಮಾತ್ಮ ಅವನು ಬೇರೆ ನೀನು ಬೇರೆ ಅಂತ ಹೇಳುವುದೇ ಮುಖ್ಯ ಉದ್ದೇಶ ಇರಬೇಕೇ ಹೊರತು ಅವನ ಅಹಂಕಾರದಿಂದ ಬಂದರೆ ಅವನಿಗೆ ಅಪ್ಪ ನೀನೇ ಪರಮಾತ್ಮ ಅಂತ ಹೇಳಿದ್ರೆ ಇನ್ನೂ ಅಹಂಕಾರ ಜಾಸ್ತಿ ಆಗುತ್ತೆ. ಸೊ ಅದನ್ನು ಹೇಳುವುದರೆ ಇಲ್ಲಿ ಉದ್ದೇಶ ಇಲ್ಲ ಅಂತ ಹೇಳಿ ಆತ್ಮಾ ತತ್ವಮಸಿ ಅಂತ ಹೇಳಿದ್ರೆ ಎಲ್ಲರೂ ಅದ್ವೈತಪರವಾದ ಅರ್ಥವನ್ನು ಮಾಡುವವರು ಅದನ್ನು ಆತ್ಮ ತತ್ವಮಸಿ ನೀನೇ ಪರಮಾತ್ಮನಾಗಿದ್ದೀ ಅನ್ನೋ ಅರ್ಥವನ್ನು ಹೇಳ್ತಾರೆ, ಅದು ಸರಿಯಿಲ್ಲ. ಆತ್ಮ ಅತತ್ವಮಸಿ ಅಂತೇಳಿ ಅಂದ್ರೆ ನೀನು ದೇವರು ಅಲ್ಲವೇ ಅಲ್ಲ. ಯಾಕೆ ಅಂದರೆ ನೀನು ಬಹಳ ಅಲ್ಪ ಪ್ರಾಣಿ, ದೇವರು ಸರ್ವೋತ್ತಮನಾದವನು ಅನ್ನುವ ವಿಷಯವನ್ನು ತಿಳಿಸುವುದಕ್ಕಾಗಿ ಭೇದಪರವಾದ 9 ಉದಾಹರಣೆಗಳನ್ನು ಕೊಡ್ತಾರೆ. ಅದನ್ನು ಲಾಸ್ಟ್ ಕ್ಲಾಸ್ನಲ್ಲಿ ನೋಡಿದ್ದೀವಿ. ಅದು ಏನಂದ್ರೆ ಯಥಾ ಪಕ್ಷಿ ಚ ಸೂತ್ರಂ ಚ ನಾನಾ ವೃಕ್ಷರಸಾಪಿ ಯಥಾ ನದ್ಯ ಸಮುದ್ರಶ್ಚ ಯಥಾ ವೃಕ್ಷ ಪರಾವಪಿ ಯಥಾ ಧಾನ ಪರಶ್ಚೈವ ಯಥೈವ ಲವಣೋದಕೆ ಯಥಾ ಪುರುಷ ದೇಶೌ ಚ ಯಥಾ ಅಗ್ನ ಜ್ಞಾನದೌ ಅಪಿ ಯಥಾಸ್ತೇನ ಅಪಹಾರ್ಯೌ ಚ ತಥಾ ತ್ವಂ ಚ ಪರಃ ತಥಾ ಭಿನ್ನೌ ಸ್ವಭಾವತಃ ನಿತ್ಯಂ ನ ಅನಯೋ ಏಕತಾ ಕ್ವಚಿತ್ ಅಂಥೇಳಿ ಅಂದ್ರೆ ನೀವಿಬ್ರು ನೀನು ಪರಮಾತ್ಮ ಯಾವಾಗಲೂ ಭಿನ್ನರೆಯಾಗಿದ್ದಿ, ನಿಮ್ಮಿಬ್ಬರಿಗೆ ಏಕತ್ವ ಅನ್ನೋದು ಯಾವಾಗಲೂ ಸಾಧ್ಯವೇ ಇಲ್ಲ. ಏವಂ ಭೇದ ಅಖಿಲಸ್ಯ ಅಪಿ ಸ್ವತಂತ್ರಾತ್ ಪರಮೇಶ್ವರಾತ್ ಅದಕ್ಕೆ ಅಖಿಲ ಎಲ್ಲ ವಸ್ತುಗಳು ಕೂಡ ಸ್ವತಂತ್ರನು ಪರಮೇಶ್ವರನಾದ ಪರಮಾತ್ಮನಿಂದ ಭಿನ್ನವಾಗಿದೆ. ಪರತಂತ್ರಂ ಸ್ವತಂತ್ರೇಣ ಕಥಂ ಐಕ್ಯಮವಾಪ್ನೆಯಾತ್. ಪರತಂತ್ರಂ ಅಂದ್ರೆ ಪರಮಾತ್ಮನ ಮೇಲೆ, ಪರತಂತ್ರಂ ಅಂದ್ರೆ ಪರಮಾತ್ಮನ ಮೇಲೆ ಬೇರೆಯಾದ ಸರ್ವೋತ್ತಮನಾದ ಪರಮಾತ್ಮನ ಮೇಲೆ ಆಧಾರಪಟ್ಟಿರುವಂತಹ ವಸ್ತುಗಳು ಸ್ವತಂತ್ರನಾದ ಪರಮಾತ್ಮನ ಜೊತೆಲಿ ಹೇಗೆ ಐಕ್ಯವನ್ನು ಹೊಂದುವುದಕ್ಕೆ ಸಾಧ್ಯವಾಗುತ್ತೆ, ಕಥಂ ಐಕ್ಯಮವಾಪ್ನೆಯಾತ್. ಸೊ ಪರಮಾತ್ಮನ ಜೊತೆಲಿ ಐಕ್ಯತೆ ಸಾಧ್ಯ ಆಗೋದಿಲ್ಲ ಅಂಥೇಳಿ ಸ ಜೀವನಾಮ ಭಗವಾನ್ ಪ್ರಾಣಧಾರಣ ಹೇತುತಃ ಉಪಚಾರೇಣ ಜೀವಾಖ್ಯ ಸಂಸಾರಿಣಿ ನಿಗದ್ಯತೆ. ಸ ಜೀವನಾಮ ಭಗವಾನ್, ಜೀವ ಅನ್ನುವ ಶಬ್ದಕ್ಕೆ ಮುಖ್ಯ ಅರ್ಥ ಪರಮಾತ್ಮ. ಜೀವ ಅಂದ್ರೆ ನಾವು ರೂಢ್ಯರ್ಥ ಅಂದ್ರೆ ಪ್ರಪಂಚದಲ್ಲಿ ಜೀವ ಅಂದ್ರೆ ಆರ್ಡಿನರಿ ಹ್ಯೂಮನ್ ಬೀಯಿಂಗ್ ಜೀವ ಅಂತ ಕರಿತೀವಿ, ಇಲ್ಲ ಯಾವುದೋ ಒಂದು ಪ್ರಾಣಿಗೂ ಎಲ್ಲ ತೃಣಕ್ಕೂ ಎಲ್ಲದಕ್ಕೂ ಜೀವ ಅಂತ ಕರಿತೀವಿ. ಆದರೆ ಆ ಜೀವ ಶಬ್ದಕ್ಕೆ ಮುಖ್ಯ ಅರ್ಥ ಅಂದ್ರೆ ನಾವು ರೂಢಿಯ ಡೇ ಟು ಡೇ ಲೈಫ್ ನಲ್ಲಿ ಉಪಯೋಗಿಸುವ ಅರ್ಥ ಅಲ್ಲ, ಮುಖ್ಯವಾಗಿ ಬರುವ ಅರ್ಥ ಜೀವ ಅಂದ್ರೆ ಏನು, ಯಾವಾಗಲೂ ಜೀವಂತವಾಗಿ ಅಂದ್ರೆ ಶಕ್ತಿವಂತವಾಗಿರುವಂತಹದ್ದು ಪರಮಾತ್ಮ. ಅದಕ್ಕೆ ಮುಖ್ಯವಾಗಿ ಅದು ಪರಮಾತ್ಮನಿಗೆ ಅಪ್ಲೈ ಆಗುತ್ತೆ. ನಮಗೆ ಅದು ಉಪಚಾರದಿಂದ ಬರುತ್ತೆ, ಅಂದ್ರೆ ಪರಮಾತ್ಮ ಅದು ಮುಖ್ಯವಾಗಿ ತಾಣು ತಗೊಂಡು ನಮಗೆ ಉಪಚಾರ ಅಂದ್ರೆ ಆಸ್ ನೇಮ್ ಸೇಕ್ ನಾವು ಜೀವರಷ್ಟೇ. ಪ್ರಾಣಧಾರಣ ಹೇತು ನಮಗೂ ಪ್ರಾಣ ಒಂದು ಇದೆ ಅನ್ನುವ ಕಾರಣದಿಂದ ನಾವು ಜೀವ ಅಂತ ಕರೆಯಲ್ಪಡ್ತಾರೆ. ಆದ್ರೆ ಪರಮಾತ್ಮ ಪ್ರಾಣಧಾರಣೆ ಎಲ್ಲದಕ್ಕೂ ಪ್ರಾಣ ಆಧಾರಕನಾಗಿದ್ದಾನೆ. ನಾವು ಪ್ರಾಣವನ್ನು ಆಧಾರ ಮಾಡಿಕೊಂಡಿದ್ದೀವಿ, ಪರಮಾತ್ಮನನ್ನು ಆಧಾರ ಮಾಡಿಕೊಂಡಿದ್ದೀವಿ, ಅವನೆಲ್ಲರಿಗೂ ಆಧಾರಭೂತನಾಗಿದ್ದಾನೆ. ಅದಕ್ಕೆ ಅವನು ನಿಜವಾದ ಜೀವ, ನಾವು ಉಪಚಾರಕ್ಕೆ ಜೀವರು. ಅದು ಸಂಸಾರಿಣಿ ನಿಗದಿತೆ, ಈ ಸಂಸಾರದಲ್ಲಿ ಸಿಲುಕಿರುವಂತಹ ಈ ಪ್ರಾಣಿಗಳು ಜೀವ ಅಂತ ಕರೆಯಲ್ಪಡುವುದು ಕೇವಲ ಉಪಚಾರಕ್ಕಾಗಿಯೇ ಅಂಥೇಳಿ, ತದ್ ಅಧೀನಂ ಇದಂ ಸರ್ವಂ ನ ಅನ್ಯ ಅಧೀನಂ ಸ ಈಶ್ವರ, ತದ್ ಅಧೀನಂ ಇದಂ ಸರ್ವಂ, ಈ ಸಮಸ್ತ ಪ್ರಪಂಚವು ಎಲ್ಲ ಜೀವರಾಶಿಗಳು ಜಡಾತ್ಮಕವಾದದ್ದು ಚೇತನಾತ್ಮಕವಾದದ್ದು ಎಲ್ಲ ವಸ್ತುಗಳು ಕೂಡ ಅವನ ಅಧೀನದಲ್ಲಿಯೇ ಇದೆ. ಆದರೆ ಅವನು ನ ಅನ್ಯ ಅಧೀನ ಸ ಈಶ್ವರ, ಸ ಈಶ್ವರ ನ ಅನ್ಯ ಅಧೀನ, ಆ ಪರಮಾತ್ಮನು ಯಾರಿಗೂ ಅಧೀನನಾಗಿಲ್ಲ ಅಂಥೇಳಿ ಇದು ಸ್ಪಷ್ಟವಾಗಿ ಹೇಳುವುದರ ಮೂಲಕವಾಗಿ ಆತ್ಮ ಅತತ್ವಮಸಿ, ನೀನು ಆ ಪರಮಾತ್ಮನಾಗಿಲ್ಲ ಅಂಥೇಳಿ ಅದು ಅದೇ ಮೆಸೇಜ್ ಈಸ್ ವಾಟ್ ಈಸ್ ಗಿವನ್ ಬೈ ಉದ್ದಾಲಕ ಟು ಶ್ವೇತಕೇತು ಅನ್ನುವ ವಿಷಯವನ್ನು ನಾವು ಲಾಸ್ಟ್ ಕ್ಲಾಸ್ ನಲ್ಲಿ ನೋಡಿದ್ದೀವಿ. ಅದಾದ ಮೇಲೆ ಜೀವೇಶ್ವರ ಬಿಧಾ ಚೈವ ಜಡೇಶ್ವರ ಬಿಧಾ ತಥಾ ಜೀವಭೇದೋ ಮಿಥತೆ ನ ಮಿಥಶ್ಚೈವ ಜಡ ಜೀವ ಬಿಧಾ ತಥಾ ಜಡಭೇದೋ ಮಿಥಶ್ಚ ಇತಿ ಪ್ರಪಂಚೋ ಭೇದ ಪಂಚಕಃ ಅಂತೇಳಿ ನಾವು ಈ ಪ್ರಪಂಚ ಪ್ರಕರ್ಷವಾದ ಪಂಚತ್ವವುಳ್ಳದ್ದು ಪ್ರಪಂಚ ದ ಯೂನಿವರ್ಸ್ ದ ವರ್ಲ್ಡ್ ಆ ಶಬ್ದವೇ ನೋಡ್ರಿ. ಪ್ರಪಂಚ ಅಂದ್ರೆ ಪಂಚ ಭೇದ ಉಳ್ಳದ್ದೇ ಪ್ರಪಂಚ, ಪ್ರಕರ್ಷವಾದ ಪಂಚಭೇದ ಯಾವುದರಲ್ಲಿದೆಯೋ ಅದೇ ಪ್ರಪಂಚ ಅಂತ ಕರೆಯಲ್ಪಡುತ್ತೆ. ಭೇದ ಪಂಚಕ ಫೈವ್ ಡಿಫರೆನ್ಸಸ್ ಇದೆ ಕೋಸ ಇದು ಪ್ರಪಂಚ. ಅದು ಎಲ್ಲ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ ಈ ಐದು ಭೇದಗಳು. ಜೀವ ಈಶ್ವರ ಭೇದ ಅಂದ್ರೆ ಜೀವನಿಗೆ ಈಶ್ವರನಿಗೆ ಇರುವಂತಹ ಭೇದ, ಚ ಏವ ಜಡ ಈಶ್ವರ ಭೇದ ಜಡಕ್ಕೆ ಈಶ್ವರನಿಗೆ ಇರುವಂತಹ ಭೇದ. ಜೀವ ಭೇದೋ ಮಿಥಶ್ಚೈವ ಜೀವ ಭೇದ ಮಿತಃ ಅಂದ್ರೆ ಮಿತಃ ಅಂದ್ರೆ ಅಮಾಂಗ್ ದೆಮ್ ಸೆಲ್ಸ್ ಮಿತಃ ಚ ಏವ ಜೀವ ಭೇದ ಅಮಾಂಗ್ ದೆಮ್ ಸೆಲ್ಸ್ ಜೀವ ಅಂದ್ರೆ ಜೀವಕ್ಕೆ ಜೀವಕ್ಕೆ ಇರುವಂತಹ ಭೇದ. ಜಡ ಜೀವ ಭಿದಾತಿತ ಜಡ ಜೀವ ಭಿದಾ ತಥಾ ಜಡಕ್ಕೆ ಜೀವಕ್ಕೆ ಇರುವಂತಹ ಭೇದವು ಅದು ಕೂಡ ಜಡಭೇದೋ ಮಿಥಶ್ಚ ಇತಿ ಜಡಭೇದ ಮಿತಃ ಮಿತಃ ಅಂದ್ರೆ ಅಮಾಂಗ್ ದೆಮ್ ಸೆಲ್ಸ್ ಜಡಭೇದ ಅಂದ್ರೆ ಜಡಕ್ಕೆ ಜಡಕ್ಕೆ ಇರುವಂತಹ ಭೇದಕ್ಕೆ ಜಡಭೇದೋ ಮಿತಃ ಮಿತಃ ಅವರಲ್ಲಿಯೇ ಇರುವಂತಹ ಜಡಭೇದ ಇವು ಈ ವಿಧವಾಗಿ ಇತಿ ಪ್ರಪಂಚ ಭೇದ ಪಂಚಕ ಈ ಕಾರಣದಿಂದ ಪ್ರಪಂಚವು ಭೇದ ಪಂಚಕದಿಂದ ಐದು ಭೇದಗಳಿಂದ ಕೂಡಿದೆ. ಅದಕ್ಕೆ ಪ್ರಪಂಚ ಅಂತ ಕರೀತಾರೆ ಅಂತೇಳಿ ಹೇಳ್ತಾ ಇದ್ದಾರೆ. ಆ ಪ್ರಪಂಚ ಎಂಥದ್ದು ಅಂದರೆ ಸ ನಿತ್ಯಯೇವ ನ ಉತ್ಪಾದ್ಯಃ ಉತ್ಪಾದ್ಯಃ ಚೇತ್ ನಶೇತ್ ಅಪಿ ತಸ್ಮಾತ್ ಅನಾದಿ ಮಾನೇನ ಪ್ರಪಂಚೋ ಭೇದ ಪಂಚಕಃ ಅಂತೇಳಿ. ಸ ನಿತ್ಯಯೇವ ಯಾವುದು ನಿತ್ಯ, ಈ ಭೇದ ಪಂಚಕ ಅನ್ನುವುದು ನಿತ್ಯವಾಗಿದೆ. ಪ್ರಪಂಚ ನಿತ್ಯ ಅಂತ ಹೇಳ್ತಾ ಇಲ್ಲ. ಸ ನಿತ್ಯ ಅಂದ್ರೆ ಏನು, ಈ ಭೇದ ಪಂಚಕ ನಿತ್ಯ ಅಂದ್ರೆ ಯಾವಾಗಲೂ ದ ಫೈವ್ ಡಿಫರೆನ್ಸಸ್ ಆರ್ ದೇರ್ ಎಟರ್ನಲಿ ದೇ ಆರ್ ದೇರ್. ನ ಉತ್ಪಾದ್ಯ ಉತ್ಪಾದ್ಯ ಚೇತ್ ನ ಶೇದಪಿ, ಈ ಭೇದವು ಫೈವ್ ಡಿಫರೆನ್ಸಸ್ ಅನ್ನುವುದು ಉತ್ಪಾದ್ಯವಲ್ಲ, ದಟ್ ಮೀನ್ಸ್ ದೇ ಆರ್ ನಾಟ್ ಕ್ರಿಯೇಟೆಡ್. ದ ಫೈವ್ ಡಿಫರೆನ್ಸಸ್ ಆರ್ ಇನ್ಹರೆಂಟ್ಲಿ ಪ್ರೆಸೆಂಟ್, ದೀಸ್ ಫೈವ್ ಡಿಫರೆನ್ಸಸ್ ಆರ್ ನೆವರ್ ಕ್ರಿಯೇಟೆಡ್. ಆ ಫೈವ್ ಡಿಫರೆನ್ಸಸ್ ಯಾರಾದರೂ ಕ್ರಿಯೇಟ್ ಮಾಡಿ ಇದ್ದಿದ್ದರೆ ಆವಾಗ ಅದು ನಾಶವೂ ಆಗುತ್ತೆ. ಉತ್ಪಾದ್ಯ ಚೇತ್ ನ ಶೇದಪಿ, ದಟ್ ಮೀನ್ಸ್ ಇಫ್ ದೀಸ್ ಫೈವ್ ಡಿಫರೆನ್ಸಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ದೆನ್ ದೀಸ್ ಫೈವ್ ಡಿಫರೆನ್ಸಸ್ ಕೆನ್ ಆಲ್ಸೋ ಬಿ ನಲ್ಲಿಫೈಡ್ ಅಟ್ ಸಮ್ ಅದರ್ ಪಾಯಿಂಟ್ ಆಫ್ ಟೈಮ್. ಲೈಕ್ ಫಾರ್ ಎಕ್ಸಾಂಪಲ್, ಏನೋ ಒಂದು ಬಿಲಿಯನ್ ಇಯರ್ಸ್ ಕಳೆಗೆ ಈ ಐದು ಡಿಫರೆನ್ಸಸ್ ಕ್ರಿಯೇಟ್ ಮಾಡಿದ್ದಾರೆ ಅಂತ ನಾವು ಯಾರನ್ನ ಮಾಡಿದರೆ ಥಿಯರಿ ಮಾಡಿದರೆ ಒಂದು ಬಿಲಿಯನ್ ಇಯರ್ಸ್ ಕಳೆಗೆ ಡಿಫರೆನ್ಸ್ ಕ್ರಿಯೇಟ್ ಮಾಡಿದ್ದು, ಅದಕ್ಕೆ ಮುಂಚೆ ಡಿಫರೆನ್ಸ್ ಇದ್ದಿಲ್ಲ. ಸೊ ಈ ಐದು ಡಿಫರೆನ್ಸಸ್ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಯಾವಾಗಲೂ ಇನ್ನೊಂದು ಬಿಲಿಯನ್ ಇಯರ್ಸ್ ಆದಮೇಲೆ ಆ ಡಿಫರೆನ್ಸಸ್ ಹೋಗಲಕ್ಕೂ ಸಾಧ್ಯವಿದೆ. ಅದಕ್ಕೆ ಉತ್ಪಾದ್ಯವಾದರೆ ಅಂದ್ರೆ ಇಫ್ ದೀಸ್ ಫೈವ್ ಡಿಫರೆನ್ಸಸ್ ಹ್ಯಾವ್ ಬೀನ್ ಕ್ರಿಯೇಟೆಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ದೇರ್ ಇಸ್ ವಿಲ್ ಬಿ ಎವರಿ ಪಾಸಿಬಿಲಿಟಿ ದಟ್ ದೀಸ್ ಫೈವ್ ಡಿಫರೆನ್ಸಸ್ ಕೆನ್ ಆಲ್ಸೋ ಬಿ ಡೆಸ್ಟ್ರಾಯ್ಡ್ ಅಟ್ ಸಮ್ ಅದರ್ ಪಾಯಿಂಟ್ ಆಫ್ ಟೈಮ್. ಬಟ್ ಎರಡೂ ನಮಗೆ ಪ್ರತ್ಯಕ್ಷಕ್ಕೆ ವಿರೋಧವಾಗಿರೋ, ಯು ಕೆನಾಟ್ ಕನ್ಸೀವ್ ದಿ ಫೈವ್ ಡಿಫರೆನ್ಸಸ್ ಬೀಯಿಂಗ್ ಕ್ರಿಯೇಟೆಡ್ ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್, ಯು ಕೆನಾಟ್ ಕನ್ಸೀವ್ ದೀಸ್ ಫೈವ್ ಡಿಫರೆನ್ಸಸ್ ಬೀಯಿಂಗ್ ನಲ್ಲಿಫೈಡ್ ಅಟ್ ಸಮ್ ಅದರ್ ಪಾಯಿಂಟ್ ಆಫ್ ಟೈಮ್, ಎರಡೂ ಕೂಡ ಸಾಧ್ಯವೇ ಇಲ್ಲ. ಅದಕ್ಕೆ ತಸ್ಮಾತ್ ಅನಾದಿಮಾನ ಇವ ಪ್ರಪಂಚ ಭೇದ ಪಂಚಕ. ಆ ಕಾರಣದಿಂದ ಅನಾದಿ ಕಾಲದಿಂದಲೂ ಅನಾದಿಮಾನ ಇವ ಪ್ರಪಂಚ ಭೇದ ಪಂಚಕ ಅಂತೇಳಿ. ಅದಕ್ಕೆ ಇದು ಅನಾದಿ ಕಾಲದಿಂದ ಈ ಪ್ರಪಂಚವು ಭೇದ ಪಂಚಕದಿಂದ ಕೂಡಿಕೊಂಡಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಇದು ಅನಾದಿಮಂತವಾದದ್ದು, ದಟ್ ಮೀನ್ಸ್ ಆದಿ ಇಲ್ಲದೆ, ದಟ್ ಮೀನ್ಸ್ ಎಟರ್ನಲ್ ಆಗಿರುವ ಲಕ್ಷಣ ಇದೆ. ಅದಕ್ಕೆ ಪ್ರಪಂಚ ಭೇದ ಪಂಚಕ ಏವ, ಅದು ಭೇದ ಪಂಚಕವೇ ಆಗಿದೆ ಅಂಥೇಳಿ. ವಿಷ್ಣೋಹೋ ಪ್ರಜ್ಞಾ ಮಿತಂ ಯಸ್ಮಾತ್ ದ್ವೈತಂ ನ ಭ್ರಾಂತಿ ಕಲ್ಪಿತಂ. ವಿಷ್ಣೋಹೋ ಪ್ರಜ್ಞಾ ಮಿತಂ ಅಂದ್ರೆ ಇದು ಪರಮಾತ್ಮ ಕೂಡ ಈ ಐದು ಭೇದಗಳನ್ನು ಯಾವಾಗಲೂ ತಿಳ್ಕೊಂಡಿದ್ದಾನೆ. ಗಾಡ್ ಆಲ್ಸೋ ನೋಸ್ ದೀಸ್ ಫೈವ್ ಡಿಫರೆನ್ಸಸ್. ಪರಮಾತ್ಮನಿಗೆ ದೃಷ್ಟಿಯಲ್ಲಿ ಕೂಡ ಈ ಐದು ಭೇದಗಳು, ಯಾಕೆ ಪರಮಾತ್ಮ ದೃಷ್ಟಿಯಲ್ಲಿದೆ, ವೇದಗಳಲ್ಲಿಯೂ ಎಲ್ಲ ಕಡೆಯೂ ಪರಮಾತ್ಮನ ಒಂದು ಉದ್ದೇಶವನ್ನು ನಮಗೆ ಬಹಿರ್ಗತ ಮಾಡುವಂತಹದ್ದು ಶ್ರುತಿ ವಾಕ್ಯಗಳು ಅವೆಲ್ಲವೂ ಕೂಡ ಈ ಭೇದವನ್ನು ತಿಳಿಸ್ತಾ ಇದೆ. ಅದಕ್ಕೆ ವಿಷ್ಣೋಹೋ ಪ್ರಜ್ಞಾ ಮಿತಂ ಯಸ್ಮಾತ್ ದ್ವೈತಂ ನ ಭ್ರಾಂತಿ ಕಲ್ಪಿತಂ. ಈ ವಿಧವಾದ ನಮ್ಮ ದ್ವೈತಜ್ಞಾನ ಅಂದ್ರೆ ಏನು, ಈ ಭೇದ ಪಂಚಕವನ್ನು ಹೇಳುವ ಜ್ಞಾನ ಯಾವುದಿದೋ ಅದು ಭ್ರಾಂತಿಯಿಂದ ಮಾಡಲ್ಪಟ್ಟದ್ದು ಅಲ್ಲ, ಇಟ್ ಈಸ್ ನಾಟ್ ಇಲ್ಯೂಷನ್, ಈ ಐದು ಭೇದಗಳು ಸತ್ಯವಾಗಿಯೇ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಆದರೆ ನಾವು ಒಂದು ಅದ್ವೈತ ಪರಮಾರ್ಥತಃ ಅನ್ನೋ ಒಂದು ಶ್ರುತಿ ವಾಕ್ಯವನ್ನು ಕೇಳ್ತೀವಿ. ಅಂದ್ರೆ ಅದೇನು ಪರಮಾ, ಇದನ್ನು ಅದ್ವೈತಿಗಳು ಹೇಗೆ ಅರ್ಥ ಮಾಡ್ತಾರೆ ನೋಡ್ರಿ. ಅದ್ವೈತ ಪರಮಾರ್ಥತಃ ಅಂದ್ರೆ ಪರಮಾರ್ಥತಃ ಇನ್ ರಿಯಾಲಿಟಿ ಅದ್ವೈತವೇ ನಿಂತಿದೆ ಅನ್ನೋ ಅರ್ಥವನ್ನು ಮಾಡ್ತಾರೆ. ಅದು ಹಾಗೆ ರೀ, ಸೊ ಹೌ ಕೆನ್ ಯು ರಿಕನ್ಸೈಲ್ ದಟ್ ಒನ್ ಅಂತ ಹೇಳಿದರೆ, ಅದು ಅದ್ವೈತ ಪರಮಾರ್ಥ ಅನ್ನುವುದ ಶಬ್ದಕ್ಕೆ ಅರ್ಥ ಏನಂದರೆ ಪರಮಾರ್ಥದಲ್ಲಿ, ಅಂದರೆ ಪರಮಾರ್ಥ ಏನು, ವಾಟ್ ಆರ್ ದಿ ಪರಮಾರ್ಥ, ಪರಮತ್ವವನ್ನು ಅಂದರೆ ಸ್ವತಂತ್ರತ್ವ, ಸರ್ವಶಕ್ತಿಮತ್ವ, ಸರ್ವಜ್ಞತ್ವ, ಪೂರ್ಣತ್ವ, ಪೂರ್ಣ ಆನಂದತ್ವ, ಇವೆಲ್ಲವೂ ಕೂಡ ಇವೆಲ್ಲವೂ ಪರಮಾರ್ಥಗಳು. ದಿಸ್ ಆರ್ ಆಲ್ ಯು ನೋ ಲೈಕ್ ಸುಪ್ರೀಂ ರಿಯಾಲಿಟೀಸ್. ಈ ಸುಪ್ರೀಂ ರಿಯಾಲಿಟೀಸ್ ಯಾರಿಗೆ ಅಪ್ಲೈ ಆಗುತ್ತೆ ಅಂದರೆ ಅದ್ವೈತ ಅದ್ವಿತೀಯನಾದ, ಅದ್ವಿತೀಯ ಅದ್ವೈತ ಅಂದರೆ ದಟ್ ಡಸಂಟ್ ಮೀನ್ ಅದ್ವೈತ ಜ್ಞಾನ ಅದ್ವೈತ ಫಿಲಾಸಫಿ ಅಂತಲ್ಲ. ಅದ್ವೈತ ಅಂದರೆ ದ್ವಿತ್ವ, ತನ್ನಕ್ಕಿಂತಲೂ ತನ್ನ ಸಮಾನವಾದ ಶಕ್ತಿ ಉಳ್ಳವನು ಯಾರು ಇಲ್ಲದೇ ಇರುವ ಒಂದು ಅತ್ಯುತ್ತಮವಾದ ಶಕ್ತಿ. ಅದ್ವೈತ ಮೀನ್ಸ್ ಸೆಕೆಂಡ್ ಟು ನನ್. ನಾವು ಇಂಗ್ಲಿಷ್ನಲ್ಲಿ ಹೇಳಬೇಕಂದ್ರೆ ಅದ್ವೈತ ಅಂದ್ರೆ ಸೆಕೆಂಡ್ ಟು ನನ್. ಇಟ್ ಡಸಂಟ್ ಮೀನ್ ಸೆಕೆಂಡ್, ದ ಸೆಕೆಂಡ್ ಎಂಟಿಟಿಯೇ ಇಲ್ಲ ಅಂತಲ್ಲ. ದ ಸೆಕೆಂಡ್ ಎಂಟಿಟಿ ತನ್ನ ಸಮಾನವಾದದ್ದು, ತನ್ನಕ್ಕಿಂತಲೂ ಜಾಸ್ತಿಯಾದದ್ದು ಇಲ್ಲ ಅಂತ ಅರ್ಥ. ಸೆಕೆಂಡ್ ಟು ನನ್, ಒನ್ ಹೂ ಈಸ್ ಸೆಕೆಂಡ್ ಟು ನನ್, ಹೀ ಇಸ್ ಅದ್ವೈತ ಅದ್ವಿತೀಯ ಅನ್ನುವ ಅರ್ಥ. ಅದಕ್ಕೆ ಭಗವಾನ್ ವಿಷ್ಣು ಅವ್ಯಯ ಅದ್ವೈತ ಪರಮಾರ್ಥ ಅಸೌ, ಅಸೌ ಭಗವಾನ್ ವಿಷ್ಣು, ಈ ಪರಮಾತ್ಮನಾದ ಭಗವಂತನಾದ ವಿಷ್ಣು ಯಾರಿದ್ದಾನೋ ಅವನು ಅವ್ಯಯನಾಗಿದ್ದಾನೆ, ವ್ಯಯರಹಿತನು. ಅವ್ಯಯ ಅಂದ್ರೆ ಏನು, ವ್ಯಯ ಮೀನ್ಸ್ ಡಿಮಿನಿಷಿಂಗ್, ವ್ಯಯರಹಿತನು. ಅವನಿಗೆ ಯಾವ ಡಿಮಿನಿಷಿಂಗ್ ಇಲ್ಲ, ಅಂದ್ರೆ ಅವನ ಶಕ್ತಿಯನ್ನು ಕಮ್ಮಿ ಮಾಡುವವರು ಯಾರು ಇಲ್ಲ. ಅವನು ಸ್ವತಂತ್ರನಾಗಿದ್ದಾನೆ, ಪೂರ್ಣನಾಗಿದ್ದಾನೆ, ಹೀ ಇಸ್ ಅನ್ಡಿಮಿನಿಷಬಲ್. ಅದಕ್ಕೆ ಅಂತಹ ವಿಷ್ಣು ಯಾರಿದ್ದಾನೋ ಅವನು ಪರಮಾರ್ಥತಃ ಅದ್ವೈತ ಅಂದ್ರೆ ಅವನು ಎಲ್ಲ ವಿಷಯಗಳಲ್ಲಿಯೂ ಕೂಡ ಅತ್ಯುತ್ತಮನಾಗಿದ್ದಾನೆ, ಅವನ ಸಮಾನರಾಗಿಲೂ ಅವನಿಗಿಂತ ಅಧಿಕರಾದವರು ಯಾರೂ ಇಲ್ಲ ಅನ್ನುವ ಅರ್ಥವೇ ಕೊಡುತ್ತೆ ಹೊರತು ಅದ್ವೈತಂ ಪರಮಾರ್ಥತಃ ಅನ್ನೋದು ದಟ್ ಡಸಂಟ್ ಮೀನ್ ಅದ್ವೈತ ಫಿಲಾಸಫಿ ಇಸ್ ಕರೆಕ್ಟ್ ಅಂತ ಅರ್ಥ ಅಲ್ಲ. ಅದಕ್ಕೆ ಪರಮತ್ವಂ ಸ್ವತಂತ್ರತ್ವಂ ಸರ್ವಶಕ್ತಿತ್ವಮೇವಚ ಅಂತ ಹೇಳಿ, ಅದಕ್ಕೆ ಪರಮಾರ್ಥ ಅನ್ನೋ ಶಬ್ದಕ್ಕೆ ಪರಮ ಅರ್ಥಗಳು ಯಾವುದು, ಪರಮತ್ವಂ ಅಂದ್ರೆ ಆಲ್ ಸುಪ್ರಿಮಸಿ, ಸ್ವತಂತ್ರತ್ವಂ ಮೀನ್ಸ್ ಆಲ್ ಇಂಡಿಪೆಂಡೆನ್ಸ್, ಸರ್ವಶಕ್ತಿತ್ವಂ ಆಲ್ ಪವರ್ಫುಲ್ನೆಸ್, ನಾವು ಆಮ್ನಿ ಪೊಟೆನ್ಸ್ ಅಂತ ಕರಿತೀವಲ್ಲ ಅದು ಸರ್ವಶಕ್ತಿತ್ವಂ ಏ ವಚ, ಇವು ಎಲ್ಲ ಲಕ್ಷಣಗಳಲ್ಲಿಯೂ ಕೂಡ ಪರಮಾತ್ಮ ಅದ್ವಿತೀಯನಾಗಿದ್ದಾನೆ, ಸರ್ವೋತ್ತಮನಾಗಿದ್ದಾನೆ, ಅವನು ಸಮರಾದವರು ಯಾರೂ ಇಲ್ಲ ಅನ್ನುವ ಅರ್ಥ ನಮಗೆ ಇದು ತಿಳಿಸಿಕೊಡುತ್ತೆ. ಸರ್ವಜ್ಞತ್ವಂ ಪರಾನಂದ, ಅದಕ್ಕೆ ಪರಮಾತ್ಮನು ಸರ್ವಜ್ಞನಾಗಿದ್ದಾನೆ, ಪರ ಆನಂದ, ಸರ್ವೋತ್ತಮವಾದ ಆನಂದ, ಇನ್ಫೈನೈಟ್ ಜಾಯ್ ಅವನಿಗೆ ಇದೆ. ಎಲ್ಲವೂ ಕೂಡ ಸರ್ವಸ್ಯ ತದ್ ಅಧೀನತ, ಎಲ್ಲವೂ ಕೂಡ ಅವನ ಅಧೀನದಲ್ಲಿಯೇ ಇದೆ. ಈ ಅದ್ವೈತ ಅನ್ನೋ ಶಬ್ದಕ್ಕೆ ಇನ್ನೊಂದು ಅರ್ಥ ಏನಂದ್ರೆ ಆಲ್ ಇಂಡಿಪೆಂಡೆನ್ಸ್ ಕೂಡ, ಎಲ್ಲವೂ ಅವನ ಅಧೀನದಲ್ಲಿಯೇ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇತ್ಯಾದಯೋ ಗುಣಾಹ ವಿಷ್ಣೋಹೋ ನ ಏವ ಅನ್ಯಸ್ಯ ಕಥಂಚನ, ಇತ್ಯಾದಿಯಾದ ಗುಣಗಳೆಲ್ಲವೂ ಕೂಡ ಪರಮಾತ್ಮನೇ ಸರ್ವೋತ್ತಮನು ಸರ್ವೋತ್ಕೃಷ್ಟನು ಅನ್ನುವ ಯಾವ ವಿಷಯಗಳಿದೋ ಆ ಗುಣಗಳೆಲ್ಲವೂ ಕೂಡ ಕೇವಲ ವಿಷ್ಣುವಿಗೆ ಮಾತ್ರವೇ ಇದೆ. ವಿಷ್ಣೋಹೋ ಗುಣಾಹ ವಿಷ್ಣುವಿಗೆ ಮಾತ್ರವೇ ಇರುವಂತಹ ಗುಣಗಳು. ನ ಏವ ಅನ್ಯಸ್ಯ ಕಥಂಚನ, ಅನ್ಯಸ್ಯ ಬೇರೆ ಯಾರಿಗೂ ಕೂಡ ಕಥಂಚನ ಯಾವ ರೀತಿಯಲ್ಲೂ ಕೂಡ ನ ಏವ ಈ ಸರ್ವೋತ್ಕೃಷ್ಟವಾದ ಗುಣಗಳು ಇಲ್ಲವೇ ಇಲ್ಲ, ಕೇವಲ ಪರಮಾತ್ಮನಿಗೆ ಇದೆ ಅನ್ನುವುದನ್ನು ತಿಳಿಸುತ್ತೆ ಅದ್ವೈತ. ಅದ್ವೈತ ಪರಮಾರ್ಥತಃ ಅನ್ನುವ ಶಬ್ದ, ಸೊ ದಟ್ ಈಸ್ ದ ಪರ್ಪಸ್ ಆಫ್ ದಟ್ ಮೀನಿಂಗ್ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಭಾವ ಪರಂ ಅದ್ವೈತೆ ಸಂತ್ಯೇವ ಹಿ ಅಪರಾಣಿತು ಅಂತ ಹೇಳಿ. ಅಂದ್ರೆ ಈ ಅದ್ವೈತನಾದ ಆ ಪರಮಾತ್ಮನಲ್ಲಿರುವ ಗುಣಗಳು ಬೇರೆ ಅವರಲ್ಲಿ ಇಲ್ಲ ಅಂತ ಅರ್ಥವೇ ಹೊರತು ಬೇರೆ ವಸ್ತುಗಳೇ ಇಲ್ಲ ಅಂತ. ಅಪರಾಣಿ ಅಂದ್ರೆ ಅದರ್ ಎಂಟಿಟೀಸ್, ಸಂತಿಯೇವ ಇದ್ದೇ ಇವೆ. ಸೊ ಅದರ್ ಎಂಟಿಟೀಸ್ ಇಲ್ಲ ಅಂತ ಹೇಗ್ರಿ ಹೇಳ್ತೀರಾ? ವಿ ನೋ ಫಾರ್ ಅವರ್ ಪ್ರತ್ಯಕ್ಷಕ್ಕೆ ಕಣ್ಣಿಗೆ ಕಾಣಿಸ್ತಾ ಇದೆ ದೇರ್ ಆರ್ ಸೋ ಮೆನಿ ಎಂಟಿಟೀಸ್ ಅದರ್ ದ್ಯಾನ್ ಪರಮಾತ್ಮ. ಸೊ ಆ ಪರಮಾತ್ಮನನ್ನು ಬಿಟ್ಟು ಬೇರೆ ವಸ್ತುಗಳೇ ಇಲ್ಲ ಅಂತ ನೀವು ಹೇಗ್ರಿ ಹೇಳ್ತೀರಾ? ಅದ್ವೈತ ಪರಮಾರ್ಥತಃ ಅಂದ್ರೆ ಪರಮಾತ್ಮನ ಹಾಗೆ ಬೇರೆ ವಸ್ತುಗಳಿಲ್ಲ ಅಂತ ಹೊರತು ಪರಮಾತ್ಮನ ಬಿಟ್ಟು ಬೇರೆ ವಸ್ತುಗಳಿಲ್ಲ ಅಂತ ಅರ್ಥ ಅಲ್ಲ. ಸೊ ನೋಡ್ರಿ, ಪರಮಾತ್ಮನಿಗಿಂತಲೂ ಅಧಿಕವಾದ ವಸ್ತುಗಳು ಇಲ್ಲ ಅಂತ ಅರ್ಥವೇ ಹೊರತು ಪರಮಾತ್ಮ ಬಿಟ್ಟು ಬೇರೆ ವಸ್ತುಗಳೇ ಇಲ್ಲ ಅನ್ನುವ ಅರ್ಥ ಕೊಡೋದಿಲ್ಲ. ಸೊ ದಟ್ ಈಸ್ ದ ಎಸೆನ್ಸ್ ಆಫ್ ಇಟ್. ಸೊ ಅದಕ್ಕೆ ಹೇಳ್ತಾ ಇದ್ದಾರೆ, ಸಂತಿಯೇವ ಹಿ ಅಪರಾಣಿತು, ಅಪರಾಣಿ ಅಂದ್ರೆ ಬೇರೆ ವಸ್ತುಗಳು ಸಂತಿಯೇವ ಇದ್ದೇ ಇವೆ, ತು ಅದು ಏವ ವಿಶಿಷ್ಟವಾಗಿ ಇದ್ದೇ ಇದೆ ಅಂತ ಹೇಳಂದ್ರೆ ಅವನನ್ನು ಅವನಕ್ಕಿಂತ ಭಿನ್ನವಾದ ವಸ್ತುಗಳು ಇದ್ದೇ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಇನ್ನೊಂದೇನಂದ್ರೆ ವಿಕಲ್ಪೋ ವಿನಿವರ್ತಿತ ಕಲ್ಪಿತೋ ಯದಿಕೇನ ಚಿತ್ ಅಂತ ಹೇಳ್ತಾ ಇದ್ದಾರೆ. ಇದು ಏನಂದ್ರೆ ನಮಗೆ ಇನ್ನೊಂದು ಅದ್ವೈತಪರವಾದ ವಾಕ್ಯ ಏನಂದ್ರೆ ಎಲ್ಲವೂ ಕೂಡ ವಿಕಲ್ಪೋ ಯದಿ ವಿದ್ಯೇತ ಎಂಬ ಒಂದು ಶ್ರೀವಾಕ್ಯ ಬರುತ್ತೆ. ಅಂದ್ರೆ ವಿಕಲ್ಪೋ ಯದಿ ವಿದ್ಯೇತ ಅಂದ್ರೆ ಅವರನ್ನು ಹೇಗೆ ವಿಕಲ್ಪ ಅಂದ್ರೆ ಯಾವುದು ನಮಗೆ ಪಾಯಿಂಟ್ ಆಫ್ ಡಿಸ್ಕಷನ್ ಇದು, ದಟ್ ಮೀನ್ಸ್ ವಿಕಲ್ಪ ಅನ್ನುವ ಶಬ್ದಕ್ಕೆ ಕಲ್ಪನ ಮಾಡಬೇಕಾದ ವಸ್ತುವು ಅದನ್ನು ವಿಕಲ್ಪ. ಇಲ್ಲಿ ವಿಕಲ್ಪ ಯಾವುದು? ಪ್ರಪಂಚ ಅನ್ನೋದು ವಿಕಲ್ಪ. ವಿಕಲ್ಪ ಮೀನ್ಸ್ ದ ಆಬ್ಜೆಕ್ಟ್ ದಟ್ ಈಸ್ ಅಂಡರ್ ಡಿಸ್ಕಷನ್. ವಾಟ್ ಇಸ್ ದ ಆಬ್ಜೆಕ್ಟ್ ಅಂಡರ್ ಡಿಸ್ಕಷನ್? ಪ್ರಪಂಚ. ಈ ಪ್ರಪಂಚ ಅನ್ನುವುದು ಯಾವುದಾದ್ರೆ ವಿಕಲ್ಪವಾಗಿದೋ, ನಾವು ಇದೆಯೋ ಇಲ್ಲವೋ ಅನ್ನುವ ಒಂದು ಚರ್ಚೆ ಬಂದರೆ ಯದಿ ವಿದ್ಯೇತ, ಇಫ್ ದಟ್ ಪ್ರಪಂಚ ಎಕ್ಸಿಸ್ಟ್ ದೆನ್ ನ ನಿವರ್ತೇತ, ಅದು ಹೋಗೋದಿಲ್ಲ. ಆದರೆ ಪ್ರಪಂಚ ಇದ್ದಿದ್ದರೆ ಅದು ಹೋಗ್ತಾ ಇದ್ದಿಲ್ಲ, ನಮಗೆ ಪ್ರಳಯ ಕಾಲದಲ್ಲಿ ಪ್ರಪಂಚ ಹೊಟ್ಟೋಗತ್ತೆ, ಅದಕ್ಕೆ ಪ್ರಪಂಚ ಅನ್ನೋದು ಇಲ್ಲೇ ಇಲ್ಲ. ಬಿಕಾಸ್ ಇಟ್ ಗೆಟ್ಸ್ ಡಿಸ್ಟ್ರಾಯ್ಡ್ ಡ್ಯೂರಿಂಗ್ ಪ್ರಳಯ ಕಾಲ, ಇಟ್ ನೆವರ್ ಎಕ್ಸಿಸ್ಟ್ ಅನ್ನುವ ಅರ್ಥವನ್ನು ಮಾಡ್ತಾರೆ ಅದ್ವೈತಿಗಳು. ಅದು ಅರ್ಥ ಅಲ್ಲ ಇಲ್ಲಿ. ಯಾಕೆ ಅಂದರೆ ವಿಕಲ್ಪೋ ವಿನಿವರ್ತೀತ ಕಲ್ಪಿತೋ ಯದಿಕೇನಚಿತ್ ಅಂತ ಹೇಳಿದ್ರೆ ನೀವು ಅದನ್ನು ಹೌದ್ರಿ, ಇದು ನೀವು ವಿಕಲ್ಪೋ ವಿನಿವರ್ತೀತ ಕಲ್ಪಿತೋ ಅಂದ್ರೆ ನೀವು ಈ ವಿಕಲ್ಪವಾದ ಅಂದ್ರೆ ನಮ್ಮ ಅಜ್ಞಾನಾದಿಗಳಿಂದ ಕಲ್ಪಿತವಾಗಿ ಇದ್ದಿದ್ದರೆ, ಸಪೋಸ್ ದಿಸ್ ವರ್ಲ್ಡ್ ಈಸ್ ರಿಯಲಿ ಮೇಡ್ ಅಪ್, ಇಫ್ ಇಟ್ ಈಸ್ ರಿಯಲಿ ಕ್ರಿಯೇಟೆಡ್ ಬೈ ಅವರ್ ಇಮ್ಯಾಜಿನೇಷನ್ ದೆನ್ ಇಟ್ ವುಡ್ ಹ್ಯಾವ್ ಗಾನ್ ಅವೇ. ಬಟ್ ದ ವರ್ಲ್ಡ್ ಇಸ್ ನಾಟ್ ಕ್ರಿಯೇಟೆಡ್ ಬೈ ಅವರ್ ಇಮ್ಯಾಜಿನೇಷನ್, ಇಟ್ ಈಸ್ ರಿಯಲಿ ಎಕ್ಸಿಸ್ಟಿಂಗ್, ಸೊ ಇಟ್ ಡಸಂಟ್ ಗೋ ಅವೇ ಜಸ್ಟ್ ಲೈಕ್ ದಟ್. ಪ್ರಳಯ ಕಾಲದಲ್ಲಿ ಈ ಪ್ರಪಂಚ ಲುಪ್ತವಾಗುತ್ತೆ ಅಂದರೆ ಅದು ಮೂಲ ಪ್ರಕೃತಿಗೆ ಹೋಗುತ್ತೆ ಮತ್ತು ಸೃಷ್ಟಿ ಆಗುತ್ತೆ, ಪ್ರವಾಹತಃ ಅದು ಮತ್ತು ಮತ್ತು ಬರ್ತಾನೆ ಇರುತ್ತೆ. ಸೊ ಇದು ನಮ್ಮ ಭ್ರಮದಿಂದ ಕಲ್ಪಿತವಾಗಿದ್ದ ಅಲ್ಲ ಈ ಪ್ರಪಂಚ. ಇದು ಭ್ರಮದಿಂದ ಕಲ್ಪಿತವಾಗಿದ್ದರೆ, ಅಜ್ಞಾನಾದಿಗಳಿಂದ ಕಲ್ಪಿತವಾಗಿದ್ದರೆ ಬಾಧಿತವಾಗ್ತಾ ಇತ್ತು, ಆದರೆ ಅದು ಅಜ್ಞಾನದಿಂದ ಕಲ್ಪಿತವಾಗಿಲ್ಲ. ಅದಕ್ಕೆ ಈ ಪ್ರಪಂಚ ಸತ್ಯವಾಗಿಯೇ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅದಕ್ಕೆ ಅದ್ವೈತಂ ಜ್ಞಾನಿನಾಂ ಪಕ್ಷೇ ನ ತಸ್ಮಾತ್ ವಿದ್ಯತೆ ಕ್ವಚಿತ್ ಅಂತೇಳಿ. ಅಂದರೆ ಜ್ಞಾನಿಗಳ ದೃಷ್ಟಿಯಲ್ಲಿ, ಜ್ಞಾನಿನಾಂ ಪಕ್ಷೇ ಜ್ಞಾನಿಗಳ ಅಂದ್ರೆ ಯಾರಾದರೆ ನಿಜವಾದ ಜ್ಞಾನಿಗಳು, ಸತ್ ಜ್ಞಾನಿಗಳಿದ್ದಾರೋ, ಒಳ್ಳೆ ಜ್ಞಾನವನ್ನು ಪಡೆದವರು ಯಾರಿದ್ದಾರೋ ಅವರ ದೃಷ್ಟಿಯಲ್ಲಿ, ಜ್ಞಾನಿನಾಂ ಪಕ್ಷೇ ಜ್ಞಾನಿಗಳ ದೃಷ್ಟಿಯಲ್ಲಿ ಅದ್ವೈತಂ ನ ವಿದ್ಯತೆ ಕ್ವಚಿತ್, ತಸ್ಮಾತ್ ಆ ಕಾರಣದಿಂದ ಅದ್ವೈತಂ ಕ್ವಚಿತ್ ನ ವಿದ್ಯತೆ. ಯಾವಾಗಲೂ ಈ ಅದ್ವೈತ ಅಂದ್ರೆ ಯಾವ ಅದ್ವೈತ, ಅವರು ಹೇಳಿದಂತಹ ಈ ಒಂದು ಯಾವುದು ಇಲ್ಲವೇ ಇಲ್ಲ, ನಥಿಂಗ್ ಎಕ್ಸಿಸ್ಟ್, ಎವ್ರಿಥಿಂಗ್ ಇಸ್ ಅನ್ ಇಲ್ಯೂಷನ್ ಅನ್ನುವ ಅದ್ವೈತ ಭಾವನೆ ಯಾವುದಿದೋ ಅದು ಅಜ್ಞಾನಿಗಳಕ್ಕೆ ಅಂದ್ರೆ ಜ್ಞಾನಿಗಳ ಪಕ್ಷದಲ್ಲಿ ಅದು ಇಲ್ಲೇ ಇಲ್ಲ. ಅಜ್ಞಾನಿಗಳಾದಂತಹ ಒಂದು ಇಂಟರ್ಪ್ರಿಟೇಷನ್ ಮಾಡ್ತಾರೆ ಹೊರತು ನಿಜವಾದ ಜ್ಞಾನಿಗಳು ಇಂತಹ ಒಂದು ಅದ್ವೈತವನ್ನು ಅಂದ್ರೆ ಯಾವ ಅದ್ವೈತ, ಪ್ರಪಂಚ ಅಭಾವ ರೂಪವಾದ ಜೀವ ಪರಮಾತ್ಮರ ಐಕ್ಯತ್ವವನ್ನು ಹೇಳುವಂತಹ ಅದ್ವೈತ ಯಾವುದು, ಆ ದೋಷಪೂರ್ಣವಾದ ಅದ್ವೈತ ಇದೋ ಆ ಅದ್ವೈತ ಜ್ಞಾನ ಜ್ಞಾನಿಗಳ ಪಕ್ಷದಲ್ಲಿ ಯಾವಾಗಲೂ ಇರುವುದಿಲ್ಲ. ಅಂದ್ರೆ ನಿಜವಾದ ಜ್ಞಾನಿಯಾದವನು ಈ ಅದ್ವೈತ ಸರಿ ಇಲ್ಲ, ಪ್ರಪಂಚ ಸತ್ಯವಾಗಿದೆ, ಭೇದವು ಸತ್ಯವಾಗಿದೆ, ಅದಕ್ಕೆ ಈ ಪ್ರಪಂಚ ಅಂತ ಇದನ್ನು ಕರೀತಾರೆ, ಭೇದ ಪಂಚಕದಿಂದ ಕೂಡಿದ ಇದನ್ನು ಪ್ರಪಂಚ ಅಂತ ಕರೀತಾರೆ ಅನ್ನುವ ತಿಳುವಳಿಕೆ ಜ್ಞಾನಿಗಳಿಗೆ ಬಂದಿರತ್ತೆಕ್ಕೋಸ್ಕರ ಅವರು ಯಾವತ್ತೂ ಮೋಹಕ್ಕೆ ಒಳಗಾಗುವುದಿಲ್ಲ. ಇದರಲ್ಲಿರುವ ಸತ್ಯತ್ವವನ್ನು, ಪ್ರಪಂಚದಲ್ಲಿರುವ ಸತ್ಯತ್ವವನ್ನು, ಪ್ರಪಂಚ ಈ ಭೇದ ಪಂಚಕವನ್ನು, ಐದು ಡಿಫರೆನ್ಸಸ್ ಅನ್ನು ಯಾವಾಗಲೂ ಅವರು ನೋಡೇ ನೋಡ್ತಾರೆ ಅನ್ನುವುದು ನಮಗೆ ಇಲ್ಲಿ ಆಚಾರ್ಯರು ಶ್ರುತಿ ವಾಕ್ಯಗಳಿಂದಲೇ ನಮ್ಮನ್ನು ನಮಗೆ ಕ್ಲಾರಿಫೈ ಮಾಡ್ತಾ ಇದ್ರೆ. ಇತ್ಯಾದಿ ಶ್ರುತಿಭ್ಯ ಅರ್ಥಾಂತರಸ್ಯೇವ ಅವಗತತ್ವಾತ್, ಅರ್ಥಾಂತರ ನಮಗೆ ಈ ವಿಧವಾದ ಬೇರೆ ಅರ್ಥವನ್ನು ಮಾಡಬೇಕು, ಯಾವ ಶ್ರುತಿಗಳು ವಿಕಲ್ಪವು ಯದಿ ವಿದ್ಯೇತ ನನಿವರ್ತೇತ ಅಂತ ಹೇಳಿ ಅಂತಹ ವಾಕ್ಯಗಳು, ಅದೇ ವಿಧವಾಗಿ ನಮಗೆ ಅದ್ವೈತ ಪರಮಾರ್ಥತ ಅನ್ನುವ ವಾಕ್ಯಗಳು, ಈ ವಾಕ್ಯಗಳೆಲ್ಲವೂ ಕೂಡ ಜ್ಞಾತೆ ಅದ್ವೈತಂ ನ ವಿದ್ಯತೆ ಅನ್ನುವ ಶಬ್ದಕ್ಕೆ, ಜ್ಞಾತಿ ಅದ್ವೈತಂ ನ ವಿದ್ಯತೆ, ಯಾರಾದ್ರೆ ತಿಳ್ಕೊಳ್ತಾರೋ ಅವರಿಗೆ ಅದ್ವೈತ ಇರುವುದಿಲ್ಲ ಅನ್ನುವ ಕಾರಣದಿಂದ ಜ್ಞಾನಿಗಳ ಪಕ್ಷದಲ್ಲಿ ಪ್ರಪಂಚ ಅಭಾವ ರೂಪವಾದ ಅದ್ವೈತಕ್ಕೆ ಅವಕಾಶವೇ ಇಲ್ಲ ಅನ್ನುವ ಅರ್ಥವನ್ನು ಆಚಾರ್ಯ ನಮಗೆ ತೋರಿಸಿಕೊಟ್ಟಿದ್ದಾರೆ ಈ ತಾತ್ಪರ್ಯ ವಾಕ್ಯಗಳಿಂದ. ಅದಕ್ಕೆ ನಾವು ಅದನ್ನು ದೃಷ್ಟಿಯಲ್ಲಿಟ್ಟುಕೊಂಡೇ ನಾವು ನೋಡಬೇಕೇ ಹೊರತು ನಾವು ಸುಮ್ಮನೆ ಈ ಶ್ರುತಿಗಳೆಲ್ಲ ಈ ಕೆಲವು ಉಪನಿಷತ್ ವಾಕ್ಯಗಳು ನಮಗೆ ಅದ್ವೈತ ಪರವಾದ ಅರ್ಥವನ್ನೇ ಹೇಳುತ್ತೆ ಅನ್ನುವ ಭ್ರಮಗೆ ನಾವು ಒಳಗಾಗಬಾರದು ಅನ್ನೋದನ್ನು ತಿಳ್ಕೋಬೇಕು. ಅದಾದ್ಮೇಲೆ ಇನ್ನೊಂದೇನೆಂದ್ರೆ, ಏಕೇನ ಮುತ್ಪಿಂಡೇನ ಅವಿಜ್ಞಾತೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅನ್ನುವ ಒಂದು ಶ್ರುತಿ ವಾಕ್ಯ ಬರುತ್ತೆ. ಅಂದ್ರೆ ಏನಂದ್ರೆ, ಏಕೇನ ಮೃತ್ಪಿಂಡೇನ ವಿಜ್ಞಾತೇನ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅಂದ್ರೆ, ಏಕೇನ ಒಂದು ಮೃತ್ಪಿಂಡ, ಮೃತ್ಪಿಂಡ ಅಂದ್ರೆ ಮಣ್ಣಿನ ಮುದ್ದೆ, ಆ ಒಂದು ಮಣ್ಣಿನ ಮುದ್ದೆಯನ್ನು ವಿಜ್ಞಾತೇನ ತಿಳುಕೊಳ್ಳುವ ಮೂಲಕವಾಗಿ ಸರ್ವಂ ಎಲ್ಲ ಮೃಣ್ಮಯ ಮಣ್ಣಿನಿಂದ ಮಾಡಲ್ಪಡುವುದೆಲ್ಲವೂ ಕೂಡ ವಿಜ್ಞಾತಂಸಿಯಾದ ತಿಳಿಯಲ್ಪಡತ್ತೆ ಅನ್ನೋದು ಆ ವಾಕ್ಯಕ್ಕರ್ಥ. ಇದನ್ನು ಅದ್ವೈತಪರವಾಗಿ ಅರ್ಥ ಮಾಡ್ತಾರೆ. ಯಾಕೆಂದ್ರೆ ಒಂದು ಮಣ್ಣಿನ ಮುದ್ದೆ ಅಂದ್ರೆ, ಆ ಒಂದು ಮಣ್ಣಿನ ಮುದ್ದೆ ತಿಳ್ಕೊಳ್ತೀವಿ, ಸೊ ಮಣ್ಣಿನ ಮುದ್ದೆ ಅನ್ನೋದು ಜಸ್ಟ್ ಒಂದು ಶಬ್ದ ಅಷ್ಟೇ, ನಿಜವಾಗಿರುವಂತಹದ್ದು ಮಣ್ಣೊಂದೇ ಇರುತ್ತೆ. ಮಣ್ಣಿನ ಮುದ್ದೆಯನ್ನು ತಿಳ್ಕೊಳ್ಳುವ ಮೂಲಕವಾಗಿ ಎಲ್ಲವೂ ಸರ್ವಂ ಮೃಣ್ಮಯ ಮಣ್ಣೆಲ್ಲವೂ ನಮಗೆ ತಿಳಿಯಲ್ಪಡುತ್ತದೆ. ಸೊ ಏಕೇನ ಮೃತ್ಪಿಂಡೇನ ವಿಜ್ಞಾತೇನ, ಒಂದು ಮಣ್ಣಿನ ಮುದ್ದೆಯನ್ನು ತಿಳುಕೊಳ್ಳುವ ಮೂಲಕವಾಗಿ ಸರ್ವಂ ಮೃಣ್ಮಯಂ ವಿಜ್ಞಾತಂ ಸ್ಯಾತ್ ಅಂದರೆ, ಎಲ್ಲ ಮಣ್ಣಿನಿಂದ ಮಾಡಲ್ಪಟ್ಟಿದ ಎಲ್ಲವೂ ಕೂಡ ಅಂದ್ರೆ ಮಣ್ಣಿನ ಸ್ವಭಾವ ನಮಗೆ ಗೊತ್ತಾಗುತ್ತೆ. ಬೈ ನೋಯಿಂಗ್ ದ ನೇಚರ್ ಆರ್ ದ ವಾಟ್ ಯು ಕಾಲ್ ಆಲ್ ದ ಪ್ರಾಪರ್ಟೀಸ್ ಆಫ್ ಒಂದು ಮಣ್ಣಿನ ಮುದ್ದೆ, ಒನ್ ಮಡ್ ಬಾಲ್ ಆಫ್ ಮಡ್, ಅದರ ಮೂಲಕವಾಗಿ ನಮಗೆ ಮಡ್ಡಿನ ಸ್ವಭಾವ ಗೊತ್ತಾಗುತ್ತೆ, ಮಡ್ಡಿನ ಕ್ವಾಲಿಟೀಸ್ ಗೊತ್ತಾಗುತ್ತೆ, ಅದರ ಪ್ರಾಪರ್ಟೀಸ್ ಗೊತ್ತಾಗುತ್ತೆ ಅನ್ನೋ ಕಾರಣ ಮೂಲಕವಾಗಿ ದ ಮಡ್ ಈಸ್ ರಿಯಲಿ ದ ಟ್ರೂತ್ ಆರ್ ರಿಯಲ್ ಎಂಟಿಟಿ ಆರ್ ಸತ್ಯವಾದ ವಸ್ತುವು. ಮಣ್ಣಿನ ಮುದ್ದೆಗಳನ್ನುವುದು ಅಸತ್ಯವಾದ ವಸ್ತುಗಳು, ಮಿಥ್ಯಾಭೂತವಾದ ವಸ್ತುಗಳು. ಬಿಕಾಸ್ ದೇರ್ ಇಸ್ ನೋ ಸಚ್ ಥಿಂಗ್ ಇಸ್ ಮಣ್ಣಿನ ಮುದ್ದೆ, ಬಿಕಾಸ್ ದಟ್ ಮಣ್ಣಿನ ಮುದ್ದೆ ಇಸ್ ಅಗೇನ್ ಮೇಡ್ ಆಫ್ ಮಣ್ಣು. ಸೊ ದ ರಿಯಲ್ ಥಿಂಗ್ ಇಸ್ ಓನ್ಲಿ ಮಣ್ಣು ಇಸ್ ರಿಯಲ್, ದ ಮಡ್ ಇಸ್ ದ ಓನ್ಲಿ ರಿಯಲ್ ಥಿಂಗ್, ಎವ್ರಿಥಿಂಗ್ ದಟ್ ದ ಮಡ್ ಇಸ್ ಮೇಡ್ ಆಫ್ ದೇ ಆರ್ ಆಲ್ ಅನ್ರಿಯಲ್. ಮಣ್ಣಿನ ಉಂಡೆ ಅನ್ನೋದು, ಆ ಉಂಡೆ ಯು ಆರ್ ಥಿಂಕಿಂಗ್ ಇಸ್ ಅ ಉಂಡೆ, ಬಟ್ ಇಟ್ಸ್ ನಾಟ್ ಎ ಉಂಡೆ, ಇಟ್ ಇಸ್ ಆಕ್ಚುಲಿ ಮಣ್ ಇಟ್ ಸೆಲ್ಫ್. ಒಂದು ಮಡಿಕೆ, ಇಟ್ ಇಸ್ ನಾಟ್ ಎ ಮಡಿಕೆ, ಬಟ್ ಇಟ್ ಈಸ್ ಮಣ್ಣು ಇಟ್ ಸೆಲ್ಫ್. ಎವ್ರಿಥಿಂಗ್ ದಟ್ ಇಸ್ ಮೇಡ್ ಆಫ್ ಮಡ್ ಇಸ್ ಮಡ್ ಇಟ್ ಸೆಲ್ಫ್, ಬಟ್ ದೇ ಆರ್ ನಾಟ್ ದ ಆಬ್ಜೆಕ್ಟ್ಸ್ ದಟ್ ಯು ಲುಕ್ ಎಟ್ ದೆಮ್, ದ ಶೇಪ್ ಆಫ್ ದೆಮ್ ಈಸ್ ಮಿಥ್ಯ, ದೇ ಆರ್ ನೈದರ್ ರಿಯಲ್ ನಾರ್ ಅನ್ರಿಯಲ್, ಅವು ಇದ್ದೇ ಇಲ್ಲ. ಸೊ ನಿಮ್ಗೆ ಇಂತಹ ಮಿಥ್ಯಾಭೂತವಾದ ವಸ್ತುಗಳನ್ನು ನೀವು ತಿಳ್ಕೊಂಡ್ರೆ ಏನಾಗುತ್ತೆ, ಸತ್ಯವಾದ ಮಣ್ಣಿನ ಜ್ಞಾನ ಬರುತ್ತೆ. ಅಂದ್ರೆ ಈ ಜಗತ್ತಿನಲ್ಲಿ ಈ ಮಿಥ್ಯಾಭೂತವಾದ ಪ್ರಪಂಚದಲ್ಲಿರುವ ಈ ವಸ್ತುಗಳನ್ನೆಲ್ಲ ನಾವು ತಿಳ್ಕೊಂಡ್ರೆ ನಮಗೆ ಪರಮಾತ್ಮನ ಅಂದ್ರೆ ಸಗುಣ ಬ್ರಹ್ಮೋಪಾಸನ ಮಾಡಿದರೆ ನಮಗೆ ನಿರ್ಗುಣ ಬ್ರಹ್ಮ, ಸತ್ಯವಾದ ನಿರ್ಗುಣ ಬ್ರಹ್ಮನ ಸ್ವರೂಪ ಗೊತ್ತಾಗುತ್ತೆ ಅನ್ನುವ ಒಂದು ಭಾವನೆಯಿಂದ ಇದಕ್ಕೆ ಅದ್ವೈತಪರವಾದ ಅರ್ಥವನ್ನು ಮಾಡ್ತಾರೆ. ಆದರೆ ಅದು ಸರಿಯಿಲ್ಲ, ದಟ್ ಈಸ್ ನಾಟ್ ಕರೆಕ್ಟ್. ಯಾಕೆ ಅಂತ ಹೇಳಿದರೆ, ನಮಗೆ ಅಂತಹ ಅರ್ಥ ಕೊಡಬೇಕಂತ ಹೇಳಿದರೆ ಮೃದಾ ವಿಜ್ಞಾತಯ ಅಂತ ಹೇಳಿದ್ರೆ ಸಾಕಾಗಿತ್ತು. ಏಕೇನ ಮೃತ್ಪಿಣ, ಒಂದು ಮಣ್ಣಿನ ಮುದ್ದೆ, ಒಂದು ಮಣ್ಣಿನ ಮುದ್ದೆ ಅಂತ ಹೇಳುವುದರ ಮೂಲಕವಾಗಿ ಏನಾಯ್ತು, ಅನೇಕ ವಿಧವಾದ ಮಣ್ಣಿನ ಮುದ್ದೆಗಳಿದೆ. ಸೊ ಯು ಹ್ಯಾವ್ ಒನ್ ಬಾಲ್ ಆಫ್ ಮಡ್, ಅನದರ್ ಬಾಲ್ ಆಫ್ ಮಡ್, ಅನದರ್ ಬಾಲ್ ಆಫ್ ಮಡ್, ಯು ಹ್ಯಾವ್ ಸೆವರಲ್ ಬಾಲ್ಸ್ ಆಫ್ ಮಡ್. ಸೊ ಏಕೇನ ಅಂತ ಹೇಳುವುದರಲ್ಲಿ ಒಂದು ಮಣ್ಣಿನ ಉಂಡೆ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಸುಮ್ಮನೆ ಮಣ್ಣು ಅಂತ ಹೇಳಬಹುದಾಗಿತ್ತು, ಮಣ್ಣಿನ ಉಂಡೆ, ಮೃತ್ಪಿಂಡ ಅಂತ ಹೇಳಿದ್ದಾರೆ, ಪಿಂಡ ಅಂದ್ರೆ ಉಂಡೆ. ಸೊ ಮಣ್ಣಿನ ಉಂಡೆ ಅಂತ ಯಾಕೆ ಹೇಳಬೇಕು? ಸೊ ಈ ಕಾರಣದಿಂದ ಈ ಏಕಾ ಪಿಂಡ ಈ ಶಬ್ದಗಳೆಲ್ಲ ವ್ಯರ್ಥವಾಗಿಬಿಡುತ್ತೆ. ಇಫ್ ಯು ಟ್ರೈ ಟು ಬ್ರಿಂಗ್ ಅದ್ವೈತ ಟೈಪ್ ಆಫ್ ಮೀನಿಂಗ್, ದ ವೆರಿ ಯೂಸೇಜ್ ಆಫ್ ದ ವರ್ಡ್ಸ್ ಏಕ ಪಿಂಡ ಇವೆಲ್ಲ ವ್ಯರ್ಥವಾಗಿಬಿಡುತ್ತೆ. ಸೊ ಅದಕ್ಕೆ ಏಕೇನ ಮೃತ್ಪಿಂಡೇನ ವಿಜ್ಞಾತೇನ ಸರ್ವಂ ಉಣ್ಮಯಂ ವಿಜ್ಞಾತಂ ಸ್ಯಾತ್ ಅಂದ್ರೆ ಅದು ನಮಗೆ ದ್ವೈತಪರವಾದ ಅರ್ಥವನ್ನು ಚೆನ್ನಾಗಿ ತಿಳಿಸುತ್ತೆ. ಬಿಕಾಸ್ ಒಂದು ಮಣ್ಣಿನ ಉಂಡೆ ಇಸ್ ಡಿಫರೆಂಟ್ ಫ್ರಮ್ ಅನದರ್ ಮಣ್ಣಿನ ಉಂಡೆ, ಅಂಡ್ ಆಲ್ಸೋ ಮಣ್ಣಿನ ಉಂಡೆ ಇಸ್ ಡಿಫರೆಂಟ್ ಫ್ರಮ್ ಮಣ್ಣು, ಮಣ್ಣು ಬೇರೆ ಮಣ್ಣಿನ ಉಂಡೆ ಬೇರೆ, ಅದಕ್ಕೆ ಅದನ್ನು ಬೇರೆ ಬೇರೆ ಮಾಡಿ ಹೇಳಿದ್ದಾರೆ. ಸೊ ಅದಕ್ಕೆ ಈ ಶಬ್ದ ನಮಗೆ ದ್ವೈತಪರವಾದ ಅರ್ಥವನ್ನೇ ಕೊಡುತ್ತೆ ಹೊರತು ಅದ್ವೈತಪರವಾದ ಅರ್ಥವನ್ನು ತಿಳಿಸುವುದಿಲ್ಲ. ಅಷ್ಟೇ ಅಲ್ಲದೆ ನಮಗೇನ್ ಹೇಳ್ತಾರೆ ಇಲ್ಲಿ, ನೀವು ಎಲ್ಲರೂ ಕೇಳೇ ಇರ್ತೀರಾ, ಅದ್ವೈತಗಳು ಕೊಡುವಂತಹ ಎಕ್ಸಾಂಪಲ್ಸ್ ನಲ್ಲಿ ಶುಕ್ತಿ ರಜತತ್ವ ಅಂತ. ಶುಕ್ತಿ ಅಂದ್ರೆ ಮುತ್ತಿನ ಚಿಪ್ಪೆ, ಅದು ಬೆಳ್ಳಿ ತರಹ ಇರುತ್ತೆ, ಆ ಮುತ್ತಿನ ಚಿಪ್ಪೆಯನ್ನು ನೋಡಿದವನು ಬೆಳ್ಳಿ ಅಂತ ಭ್ರಮಕ್ಕೆ ಒಳಗಾಗ್ತಾನೆ. ಯಾವಾಗಾದ್ರೆ ಅವನಿಗೆ ಒಂದು ಜ್ಞಾನ ಬರುತ್ತೋ ಇದು ಮುತ್ತಿನ ಚಿಪ್ಪೆ ಅಂತ ತಿಳ್ಕೊಂಡ್ರೆ ಅದು ಬೆಳ್ಳಿ ಅನ್ನುವ ಜ್ಞಾನ ಹೊಟ್ಟೋಗತ್ತೆ. ದಟ್ ಮೀನ್ಸ್ ಹಿ ರಿಯಲೈಸಸ್ ದಟ್ ಇಟ್ ಈಸ್ ನಾಟ್ ಸಿಲ್ವರ್, ಹಿ ರಿಯಲೈಸಸ್ ದಟ್ ಇಟ್ ಈಸ್ ಎ ಶೆಲ್, ಇಸ್ ಎ ಶೆಲ್ ವಿಚ್ ಲುಕ್ಸ್ ಲೈಕ್ ಎ ಸಿಲ್ವರ್. ಸೊ ಇದು ಸಿಲ್ವರ್ ಅಲ್ಲ, ಇದು ಶೆಲ್ ಅಂದ್ರೆ ಆ ಶೆಲ್ ಅನ್ನುವ ಜ್ಞಾನ ಅವನಿಗೆ ಬಂತೋ, ಸಿಲ್ವರ್ ಅಲ್ಲ ಅನ್ನುವ ಜ್ಞಾನವೂ ಬರುತ್ತೆ. ಸೊ ಅದಕ್ಕೆ ಇವರೇನ್ ಹೇಳ್ತಾ ಇದ್ದಾರೆ, ಮಣ್ಣಿನ ಉಂಡೆಯನ್ನು ತಿಳ್ಕೊಂಡ್ರೆ ಮಣ್ಣು ಗೊತ್ತಾಗುತ್ತೆ. ಅಂದ್ರೆ ನಾವು ಹೇಗಾದರೆ ಈ ಪರಮಾತ್ಮನ ಬಗ್ಗೆ ತಿಳ್ಕೊಂಡ್ರೆ ಪ್ರಪಂಚ ಗೊತ್ತಾಗುತ್ತೆ, ಇಲ್ಲ ಪ್ರಪಂಚ ತಿಳ್ಕೊಂಡ್ರೆ ಪರಮಾತ್ಮ ಗೊತ್ತಾಗ್ತಾನ ಅಂತ ನೀವು ಹೇಳುವುದಾದರೆ ದಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಯಾಕೆಂದ್ರೆ ಅದ್ವೈತ ಮತದಲ್ಲಿ ಬ್ರಹ್ಮ ಸತ್ಯ, ಜಗತ್ತು ಮಿಥ್ಯೆ. ಸತ್ಯದ ಜ್ಞಾನದಿಂದ ಮಿಥ್ಯಾಭೂತವಾದ ಜ್ಞಾನ ನಮಗೆ ಯಾವಾಗಲೂ ಸಿಗೋದಿಲ್ಲ. ಅಂದ್ರೆ ಉದಾಹರಣೆಗೆ ಶುಕ್ತಿ ಅನ್ನೋದು ಸತ್ಯ, ಮುತ್ತಿನ ಚಿಪ್ಪೆ ಸತ್ಯ, ದಟ್ ಈಸ್ ರಿಯಲ್. ಸಿಲ್ವರ್ನೆಸ್ ಅನ್ನೋದು ಮಿಥ್ಯ. ಬೈ ರಿಯಲೈಸಿಂಗ್ ಶುಕ್ತಿ ದಟ್ ಈಸ್ ದ ಶೆಲ್, ಶೆಲ್ ತಿಳ್ಕೊಳ್ಳುವ ಮೂಲಕವಾಗಿ ಸಿಲ್ವರ್ ಇಲ್ಲ ಅಂತ ಗೊತ್ತಾಗುತ್ತೆ. ಸೊ ಇದು ಬಹಳ ನೋಡಿ ಕಾನ್ಸೆಪ್ಟ್ ಸರ್, ಸ್ವಲ್ಪ ಎಲ್ಲೇನ ಇಫ್ ಐ ಆಮ್ ಗೋಯಿಂಗ್ ಟೂ ಫಾಸ್ಟ್ ಆರ್ ಸಮಥಿಂಗ್ ಸಂಬಡಿ ಕ್ಯಾನ್ ಅಬ್ಜೆಕ್ಟ್, ಐ ಆಮ್ ಟ್ರೈಂಗ್ ಮೆಲ್ಲಕ್ಕೆ ಹೇಳಕ್ಕೆ ಪ್ರಯತ್ನ ಮಾಡ್ತೀನಿ ಬಿಕಾಸ್ ಇಟ್ಸ್ ವೆರಿ ಸಟಲ್ ಕಾನ್ಸೆಪ್ಟ್. ಸೊ ಇನ್ನು ಮತ್ತೆ ಹೇಳಬೇಕಂದ್ರೆ ಐ ಕ್ಯಾನ್ ರಿಪೀಟ್ ಇಟ್. ಸೊ ಎನಿಬಡಿ ವಾಂಟ್ಸ್ ರಿಪೀಟೇಷನ್ ಕೇಳ್ರಿ. ಸೊ ಮುತ್ತಿನ ಚಿಪ್ಪೆ ಅದು ಸತ್ಯವಾದದ್ದು, ಅಲ್ಲಿರುವಂತಹ ಬೆಳ್ಳಿ ಅಸತ್ಯವಾದದ್ದು. ಮುತ್ತಿನ ಚಿಪ್ಪೆಯ ಜ್ಞಾನದಿಂದ ಬೆಳ್ಳಿಯ ಜ್ಞಾನ ಯಾರಿಗೂ ಬರೋದಿಲ್ಲ. ಪೀಪಲ್ ವಿಲ್ ನಾಟ್ ಗೆಟ್ ದ ನಾಲೆಡ್ಜ್ ಅಬೌಟ್ ದ ಸಿಲ್ವರ್ ಥ್ರೂ ದ ನಾಲೆಡ್ಜ್ ಆಫ್ ದ ಶೆಲ್. ಶೆಲ್ ನಾಲೆಡ್ಜ್ ಬಂದ್ರೆ ಅದು ಸಿಲ್ವರ್ ಇಲ್ಲ ಅಂತ ಗೊತ್ತಾಗುತ್ತೆ ಹೊರತು ಸಿಲ್ವರ್ ನ ನಾಲೆಡ್ಜ್ ಬರೋದಿಲ್ಲ. ಸಂಬಡಿ ಕೆನ್ ನಾಟ್ ಅಕ್ವೈರ್ ದ ನಾಲೆಡ್ಜ್ ಆಫ್ ಸಿಲ್ವರ್ ಥ್ರೂ ದ ನಾಲೆಡ್ಜ್ ಆಫ್ ದ ಶೆಲ್. ಶೆಲ್ಲಿನ ನಾಲೆಡ್ಜ್ ಇಂದ ಸಿಲ್ವರ್ ನಾಲೆಡ್ಜ್ ಬರೋದಿಲ್ಲ. ಅದಕ್ಕೆ ನಮಗೆ ಇಲ್ಲಿ ಒಂದು ಮಣ್ಣಿನ ಪಿಂಡದಿಂದ ಮಣ್ಣಿನ ಜ್ಞಾನ ಬರುತ್ತೆ ಅಂತ ಹೇಳಿದರೆ, ಸತ್ಯವಾದ ಬ್ರಹ್ಮನ ಪರಮಾತ್ಮನ ಜ್ಞಾನದಿಂದ ಅಸತ್ಯವಾದ ಮಿಥ್ಯವಾದ ಜಗತ್ತಿನ ಜ್ಞಾನ ಬರುತ್ತೆ ಅಂದ್ರೆ ಅರ್ಥ ಇಲ್ಲ, ದಟ್ ಡಸಂಟ್ ಮೇಕ್ ಸೆನ್ಸ್. ಅದಕ್ಕೆ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಏಕೇನ ಮೃತ್ಪಿಂಡೇನ ವಿಜ್ಞಾತೇನ ಸರ್ವಂ ಉಣ್ಮಯಂ ವಿಜ್ಞಾತಂ ಸ್ಯಾತ್ ಅನ್ನುವುದರಲ್ಲಿ ನಮಗೆ ದ್ವೈತಪರವಾದ ಅರ್ಥವೇ ಗೊತ್ತೇ ಹೊರತು ಅದ್ವೈತಪರವಾದ ಅರ್ಥವನ್ನು ಮಾಡಿದರೆ ಅವರಿಗೆ ಇಟ್ ಗೋಸ್ ಅಗೇನ್ಸ್ಟ್ ದೇರ್ ಓನ್ ಕಾನ್ಸೆಪ್ಟ್. ಯಾಕಂದ್ರೆ ದೇ ಇಟ್ ಈಸ್ ಮೀನಿಂಗ್ಲೆಸ್ ಟು ಸೇ ದಟ್ ಬೈ ದ ನಾಲೆಡ್ಜ್ ಆಫ್ ದ ಶೆಲ್ ಸಂಬಡಿ ಕೆನ್ ಅಕ್ವೈರ್ ದ ನಾಲೆಡ್ಜ್ ಆಫ್ ದ ಸಿಲ್ವರ್, ಅದು ಅರ್ಥವಿಲ್ಲದ ಮಾತು. ಸೊ ಶುಕ್ತಿಯನ್ನು ತಿಳಿಯುವುದರ ಮೂಲಕವಾಗಿ ರಜತ ಇಲ್ಲ ಬೆಳ್ಳಿಯನ್ನು ತಿಳಿಕೊಂಡಿದ್ದಾನೆ ಅಂತ ಯಾರು ಹೇಳೋದಿಲ್ಲ. ಇಟ್ ಡಸಂಟ್ ಮೇಕ್ ಎನಿ ಸೆನ್ಸ್. ಅದಕ್ಕೆ ರಜತ ಇಲ್ಲ ಬೆಳ್ಳಿ ಇಲ್ಲ ಅಂತ ತಿಳ್ಕೋಬಹುದೇ ಹೊರತು ಬೆಳ್ಳಿಯ ಜ್ಞಾನ ಬರೋದಿಲ್ಲ. ಅದಕ್ಕೆ ಇದು ನಮಗೆ ದ್ವೈತಪರವಾದ ಅರ್ಥವನ್ನೇ ಹೇಳುತ್ತೆ ಹೊರತು ಅದ್ವೈತಪರವಾದ ಅರ್ಥವನ್ನು ಹೇಳೋದಿಲ್ಲ. ಅದಕ್ಕೆ ತತ್ವಮಸಿ ಅನ್ನುವ ನಮಗೆ ಆ ಸಂದರ್ಭದಲ್ಲಿ ಕೂಡ 9 ಭೇದವನ್ನು, 9 ಎಕ್ಸಾಂಪಲ್ಸ್ ಅಗೇನ್ ಅಂಡ್ ಅಗೇನ್ ಅಂಡ್ ಅಗೇನ್ ಡಿಫರೆನ್ಸ್ ಅನ್ನು ಪ್ರತಿಪಾದನೆ ಮಾಡುವಂತಹ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ. ಕೋಸ್ರ ಅತತ್ವಮಸಿ ಅಂತ ಹೇಳಬೇಕೇ ಹೊರತು ನಮಗೆ ಅಂದ್ರೆ ಜೀವ ಪರಮಾತ್ಮ ಭೇದವನ್ನೇ ಹೇಳಬೇಕೇ ಹೊರತು ಜೀವ ಪರಮಾತ್ಮರ ಐಕ್ಯವನ್ನು ಅದು ಹೇಳ್ತಾನೇ ಇಲ್ಲ ಅನ್ನೋದನ್ನು ನಮಗೆ ಅದೇ ಹೇಳ್ತಾ ಇದ್ದಾರೆ. ಏಕಪಿಂಡ ನಾಮಧೇಯ ಇತಿ ಶಬ್ದಾನಾಂ ವೈಯಥ್ಯಂ ಚ ಅನ್ಯಥಾ ನಚ ಏಕ ವಿಜ್ಞಾನೇನ ಸರ್ವ ವಿಜ್ಞಾನಂ ತತ್ಪಕ್ಷೇ. ಒಂದು ತಿಳಿಯುವುದರ ಮೂಲಕವಾಗಿ ಎಲ್ಲದರ ಜ್ಞಾನ ಬರುವುದು ಸಾಧ್ಯವಿಲ್ಲ. ಯಾರು ಅದ್ವೈತದ ವಿಷಯದಲ್ಲಿ, ಬಿಕಾಸ್ ಅದ್ವೈತದಲ್ಲಿ ಓನ್ಲಿ ಒನ್ ಎಂಟಿಟಿ ಎಕ್ಸಿಸ್ಟ್, ನಹಿ ಶುಕ್ತಿಜ್ಞ ರಸತಜ್ಞ ಇತಿ ವ್ಯವಹಾರ. ಯಾರಿಗಾದ್ರೆ ಶುಕ್ತಿಯ ತಿಳುವಳಿಕೆ ಬರುತ್ತೋ ಅವನಿಗೆ ಬೆಳ್ಳಿಯ ತಿಳುವಳಿಕೆ ಬಂತು ಅನ್ನುವ ವ್ಯವಹಾರವೇ ಇಲ್ಲಿ ನಾವು ನೋಡೋದಿಲ್ಲ. ನವಕೃತ್ವೋಪಿ ಭೇದೇ ಏವ ದೃಷ್ಟಾಂತ ಉಕ್ತೇಹ ಚ. ನವಕೃತ್ವ ಅಂದ್ರೆ 9 ಉದಾಹರಣೆಗಳು ಯಾವ್ದು ಕೊಟ್ಟಿದ್ದಾರೋ ಅದು ಭೇದೇ ಏವ, ಅವೆಲ್ಲವೂ ಭೇದವನ್ನು ತಿಳಿಸುವಂತಹ ದೃಷ್ಟಾಂತಗಳು. ಆ ದೃಷ್ಟಾಂತ ಉಕ್ತೇಹೇ ಚ, ಆ ದೃಷ್ಟಾಂತಗಳನ್ನು ಕೊಡುವುದರ ಮೂಲಕವಾಗಿ ತಸ್ಮಾತ್ ಅತತ್ವಮಸಿ ಇತ್ಯೇವ ಉಚ್ಯತೆ. ಆ ಕಾರಣದಿಂದ ನಾವು ಅತತ್ವಮಸಿ ಅಂತಲೇ ಅರ್ಥವನ್ನು ಮಾಡಬೇಕೇ ಹೊರತು ತತ್ವಮಸಿ ಅಂತ ಅರ್ಥವನ್ನು ಮಾಡಕೂಡದು. ಅಂದ್ರೆ ತತ್ ಅತತ್ವಮಸಿ ಅಂದ್ರೆ ತತ್ವಂ ನ ಅಸಿ, ನೀನು ಅವನು ಅಲ್ಲ ಅನ್ನುವುದನ್ನೇ ಅದು ಹೇಳುತ್ತೆ ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಕಾನ್ಸೆಪ್ಟ್. ಅದಾದ ಮೇಲೆ ನೆಕ್ಸ್ಟ್ ಇದರಲ್ಲಿ ಐತದಾತ್ಮ್ಯಂ. ಸೊ ನಮಗೆ ಈ ವಿಧವಾದ ಅದ್ವೈತ ಪರವಾದ ಅರ್ಥ ತೆಗಿಬಾರದು, ದ್ವೈತ ಪರವಾದ ಅರ್ಥವನ್ನು ತೆಗಿಬೇಕು ಅಂತ ಹೇಳಿದಾಗ ಐತದಾತ್ಮ್ಯಂ ಅಂತ ಒಂದು ಇನ್ನೊಂದು ಬರುತ್ತೆ. ಐತದಾತ್ಮ್ಯಂ ಇದಂ ಸರ್ವಂ, ಅಂದ್ರೆ ಇವೆಲ್ಲವೂ ಕೂಡ ಆತ್ಮದಿಂದ ಕೂಡಿಕೊಂಡಿದೆ. ಸೊ ಅದಕ್ಕೆ ಅದ್ವೈತಿಗಳು ಏನು ಮಾಡ್ತಾರೆ ನೋಡ್ರಿ, ಐತದಾತ್ಮ್ಯಂ ಇದಂ ಸರ್ವಂ, ಎಲ್ಲವೂ ಆತ್ಮವೇ, ಅದರ ಅರ್ಥವನ್ನು ಸರ್ವಂ ಎಲ್ಲವೂ ಐತದಾತ್ಮ್ಯಂ ಎಲ್ಲವೂ ಕೂಡ ಆತ್ಮವೇ ಆಗಿದೆ. ಎವ್ರಿಥಿಂಗ್ ಈಸ್ ಆತ್ಮ, ಅಂದ್ರೆ ಎವ್ರಿಥಿಂಗ್ ಈಸ್ ಪರಮಾತ್ಮ, ಅಂದ್ರೆ ಜೀವಾತ್ಮ ಅನ್ನುವುದು ಒಂದು ಸಪರೇಟ್ ಎಂಟಿಟಿಯೇ ಇಲ್ಲ, ಎಲ್ಲವೂ ಪರಮಾತ್ಮನೇ ಅಂಥೇಳಿ ಅದಕ್ಕೆ ತತ್ವಮಸಿ ಎನ್ನುವ ಅರ್ಥವನ್ನು ಮಾಡಿಬಿಟ್ಟು ಅದೇ ವಿಧವಾಗಿ ಐತದಾತ್ಮ ಇದಂ ಸರ್ವಂ ಅನ್ನೋದರಲ್ಲಿ ಕೂಡ ಜೀವಾತ್ಮಗೆ ಪರಮಾತ್ಮಗೆ ಭೇದವೇ ಇಲ್ಲ, ಇಬ್ಬರು ಒಂದೇ ಆಗಿದ್ದಾರೆ ಅನ್ನುವ ಅರ್ಥವನ್ನು ಅದ್ವೈತಿಗಳು ಮಾಡ್ತಾರೆ. ಅದಕ್ಕೆ ನಾವು ತತ್ವಮಸಿ ಅನ್ನೋದು ಭೇದಪರವಾಗಿ ಅರ್ಥ ಮಾಡಿ ಐತದಾತ್ಮ ಇದಂ ಸರ್ವಂ ಅನ್ನೋದು ಕೂಡ ಭೇದಪರವಾಗಿ ಅರ್ಥವನ್ನು ಮಾಡಬೇಕು, ಅದು ಕೂಡ ಭೇದಪರವಾಗನ್ನೇ ನಮಗೆ ತಿಳಿಸುತ್ತೆ ಅನ್ನೋದನ್ನು ಆಚಾರ್ಯರು ಅದನ್ನು ವರ್ಣನೆ ಮಾಡಿ ಹೇಳ್ತಾ ಇದ್ದಾರೆ. ಐತದಾತ್ಮ್ಯಂ ಇತ್ಯೇತತ್ ಆತ್ಮ ಸಂಬಂಧಿ. ಐತದಾತ್ಮ್ಯಂ ಅನ್ನುವ ಶಬ್ದಕ್ಕೆ ಅರ್ಥ ಏನಂದ್ರೆ ಐತದ್ ಆತ್ಮ್ಯಂ, ಇವು ಎಲ್ಲವೂ ಕೂಡ ಸರ್ವಂ, ಇವೆಲ್ಲವೂ ಕೂಡ ಐತದಾತ್ಮ್ಯಂ. ಏತದ್ ಆತ್ಮ ಅನ್ನುವುದಕ್ಕೆ ಏತದ್ ದಿಸ್ ಆತ್ಮ ಇದಂ, ಏತದ್ ಆತ್ಮ ಅನ್ನುವುದರ ತದ್ಧಿತ ರೂಪ ಅಂತೀವಿ. ತದ್ಧಿತ ರೂಪ ಅಂದ್ರೆ ಕ್ವಾಲಿಫೈ ಒಂದು ಹೇಳುವಂತಹದ್ದು, ಈಗ ಏಕ ಐಕ್ಯ ಆ ವಿಧವಾಗಿ ಹೇಳಿದಂಗೆ ಏತದಾತ್ಮ ಅನ್ನುವುದಕ್ಕೆ ಐತದಾತ್ಮ್ಯ ಅನ್ನುವುದು ಇಟ್ ಬಿಕಮ್ಸ್ ಕ್ವಾಲಿಫೈ ಮಾಡುತ್ತದೆ. ಸೊ ತದ್ಧಿತ ರೂಪ ಅಂತ ಹೇಳ್ತಾರೆ. ಸೊ ಐತದಾತ್ಮ್ಯಂ ಅನ್ನುವುದಕ್ಕೆ ಅರ್ಥ ಏನಂದ್ರೆ ಇವು ಎಲ್ಲವೂ ಕೂಡ ಆತ್ಮವೇ ಅನ್ನುವ ಅರ್ಥ ಅಲ್ಲ, ಇವು ಎಲ್ಲವೂ ಕೂಡ ಆತ್ಮ ಸಂಬಂಧಿ ಅನ್ನುವ ಅರ್ಥ. ಅಂದ್ರೆ ಆಲ್ ದೀಸ್ ಥಿಂಗ್ಸ್ ಆರ್ ಆತ್ಮಕ್ಕೆ, ಅಂದ್ರೆ ಆಲ್ ದಿಸ್ ಬಿಲಾಂಗ್ ಟು ದ ಪರಮಾತ್ಮ ಅನ್ನುವ ಅರ್ಥವನ್ನು ತಿಳಿಸುತ್ತೆ. ಸೊ ಐತದಾತ್ಮ್ಯಂ ಇತ್ಯೇತ ಆತ್ಮ ಸಂಬಂಧಿ, ಅಂದ್ರೆ ಇವೆಲ್ಲವೂ ಕೂಡ ಆತ್ಮ ಪರಮಾತ್ಮನಿಗೆ ಸಂಬಂಧಪಟ್ಟದ್ದು. ದಟ್ ಮೀನ್ಸ್ ವಿ ಆಲ್ ಬಿಲಾಂಗ್ ಟು ಪರಮಾತ್ಮ. ಅದಕ್ಕೆ ತತ್ವಮಸಿ ಅಂದ್ರೆ ನೀನು ಅವನವನಾಗಿದ್ದಿ, ಯು ಬಿಲಾಂಗ್ ಟು ಹಿಮ್ ಅಂತ ಅರ್ಥವೇ ಹೊರತು ಇಟ್ ಡಸಂಟ್ ಮೀನ್ ದಟ್ ಯು ಆರ್ ಹಿಮ್ ಅಂತ ಅರ್ಥ ಅಲ್ಲ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಸೊ ಐ ಥಿಂಕ್ ವಿಲ್ ಇಲ್ಲಿಗೆ ಇವತ್ತು ನಿಲ್ಲಿಸೋಣ, ಆಮೇಲೆ ವಿಲ್ ಕಂಟಿನ್ಯೂ ವಿತ್ ದ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾವು ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ. ಕೃಷ್ಣಾರ್ಪಣಮಸ್ತು. ಕಾಯನ ವಾಚ ಮನಸ್ಸಿನಿಂದ ವಿದ್ಯಾತ್ಮನ ವಾ ಅನಸು ಸ್ವಭಾವ ಕ್ರೋಮಿ ಇದ್ದ ಸಕಲಂ ಭಸ್ಮೈ ನಾರಾಯಣಾಯ ಸಮರ್ಪಯಾಮಿ.